ಸ್ಥಾನಂ ತಶಯ್ಯಾಯ ಪೂರ್ಣ ಜ್ಞಾನದ ಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರವರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ ದ್ವಂದ್ವ ವಾರಿಜ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವಾ ಶಪಥೋ ಬಿಂಬ ಸನ್ನಿಧೋ. ಚಿಂತಾಮಣಿಂ ಸುಧತ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ಲಘು ಪ್ರೇಮತೀರ್ಥಂ ಸಂದೇಶ್ಯ ವಿಷ್ಟದಂ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಗ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿತವಯೇ ಮುಖ್ಯಂಚಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳುತ್ತಾ ಇದ್ದಾರೆ, ನತೇ ಅಭವಸ್ಯ ಈಶ ಭವಸ್ಯ ಕಾರಣಂ ವಿನಾ ವಿನೋದಂ ಬತತರ್ಕಯಾಮಹೇ ಭವೋ ನಿರೋಧಃ ಸ್ಥಿತಿರಪಿ ಅವಿದ್ಯಯಾ ಕೃತ ಯತಸ್ತ್ವಯ್ಯ ತೈ ಅಭವಸ್ಯಾತ್ಮನಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಹೇ ಸ್ವಾಮಿ, ನೀನು ಅಭವಸ್ಯ ಭವಃ, ಹುಟ್ಟಿಲ್ಲದಂಥ ನೀನು ಹುಟ್ಟಿ ಬರ್ತಾ ಇದ್ದೀಯ, ಅದಕ್ಕೆ ಜಾತನಾಗುವ ಜನನರಹಿತ. ಭಗವಂತ ಹುಟ್ಟಿಲ್ಲದವ, ಹುಟ್ಟಿ ಬಂದ, ಹುಟ್ಟಿದ್ದಾನೆ ಎಂದು ಹುಟ್ಟುಂಟೋ ಇಲ್ಲೋ ಅಂದ್ರು. ಅವಕ್ಕೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ, ನಾವು ಈ ರೂಮಲ್ಲಿ ಬಂದು ನಂತರ ಹೊರಗೆ ಹೋದವು, ಹಾಗಾದರೆ ಈ ರೂಮ್ ನಮಗೆ ಹುಟ್ಟು ಕೊಟ್ಟಿತು ಇಲ್ಲ. ಅದೇ ತರ ಭಗವಂತ ದೇವಕೀ ದೇವಿಯ ಗರ್ಭದಲ್ಲಿ ಒಳಕ್ಕೆ ಹೋದ, ಹೊರಗೆ ಬಂದ, ರೂಮಲ್ಲಿ ಹೋಗಿ ಬಂದಂತೆ ಬಂದ, ನಮ್ಮಂತೆ ಹುಟ್ಟಿದವನಿಲ್ಲ, ಹಾಗೆ ಹೊರಕ್ಕೆ ಬಂದ. ಹಾಗಾದರೆ ಅವನಿಗೆ ಹುಟ್ಟು ಇದೆಯೋ ಇಲ್ಲವೋ ಒಂದು ಪ್ರಾದುರ್ಭಾವ ಅಂದ್ರು. ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ತೇ ಅಭವಸ್ಯ, ಹುಟ್ಟಿಲ್ಲದವ ನೀನು, ಹುಟ್ಟಿಲ್ಲದವನಿಂದ ಈಶಾ ಭವಸ್ಯ ಕಾರಣ, ನಿನ್ನ ಹುಟ್ಟಿಗೆ ಕಾರಣ ಏನು? ವಿನಾ ವಿನೋದಂ ಬತ ತರ್ಕಯಾಮಹಿ ಹೇಳ್ತಾರೆ. ನಾವು ಚರ್ಚೆ ಮಾಡುತ್ತೇವಯ್ಯ, ಏನದು ಇವನು ಯಾಕೆ ಈ ತರ ಅವತಾರ ರೂಪಗಳನ್ನ ಸ್ವೀಕಾರ ಮಾಡಿ ಬರುತ್ತಾನೆ, ಏನು ಕಾರಣ ಅಂದರೆ, ಸರಿ ಇವನಿಂದ ನಮಗೆ ಉಪಕಾರ ಆಗ್ತಾ ಇದೆ, ದೈತ್ಯರ ಸಂಹಾರ ಆಗ್ತಾ ಇದೆ, ಸಜ್ಜನರ ಉಪಕಾರ ಆಗ್ತಾ ಇದೆ, ಇವೆಲ್ಲ ಒಳ್ಳೇದೆ. ಇವನಿಗೆ ಪ್ರಾಫಿಟ್ ಏನು? ಇವನಿಗೇನಾದರೂ ಒಳಗೆ ನಾವು ಏನಾದರೂ ಪ್ರಯೋಜನ ಇಲ್ಲದೆ ಒಂದು ಕೆಲಸ ಮಾಡ್ತೀವ ಅಂತ ನೋಡು, ಒಂದೂ ಇಲ್ಲ. ಯಾರಿಗೂ ಒಂದು ಚೂರು ಮಾಡೋ ಕಾಲಕ್ಕೆ ಮತ್ತೆ ಆಪೋಸಿಟ್ ಇರುತ್ತೆ, ಓಹೋ ಅವ್ರ ಮುಂದೆ ನಮ್ಗೇನಾದ್ರೂ ಮಾಡ್ತಾರ, ಹಾಗ ಹೀಗ, ಈ ಕ್ಯಾಲ್ಕುಲೇಷನ್ಸ್ ತುಂಬಾ ಇರುತ್ತೆ. ಅದಕ್ಕೆ ಅಥವಾ ಆ ಮಾಡೋದ್ರಲ್ಲಿ ಚೂರು ಪುಣ್ಯವೋ ಇನ್ನೊಂದೋ ಮತ್ತೊಂದೋ ಲೆಕ್ಕಾಚಾರ ಇದ್ದೇ ಇರುತ್ತಲ್ಲಿ. ಅದಿಲ್ಲದೆ ಕೇವಲ ಮಾಡುವುದು ನಮಗೆ ಅಭ್ಯಾಸ ಇಲ್ಲ. ಹಾಗೆ ದೇವರು ಕೂಡ ಇಷ್ಟು ಮಾಡ್ತಾ ಇದ್ದಾನಲ್ವ, ಇಷ್ಟು ಅವತಾರವನ್ನು ಸ್ವೀಕಾರ ಮಾಡುತ್ತಾನೆ, ಅದಕ್ಕೆ ಏನು ಕಾರಣ ಅಂತ ತರ್ಕ ಯಾಮೆ. ವಿಶೇಷವಾಗಿ ನಾವು ಅದನ್ನು ಚರ್ಚೆ ಮಾಡಿಕೊಂಡರೆ ವಿನಾ ವಿನೋದಂ, ನಿನಗೆ ಅದು ಸಂತೋಷ, ನಿನ್ನ ವಿಶೇಷವಾದ ಒಂದು ವಿನೋದ. ವಿನೋದ ಅಂದ್ರೇನು? ಹಾಸ್ಯ ಅಂತಲ್ಲ, ಅಂದರೆ ಮಕ್ಕಳ ಆಟಿಕೆಯಲ್ಲಿ ಅಂತ ದಾಸರಾಯರು ಹೇಳುತ್ತಾರೆ. ಚಿಕ್ಕ ಮಕ್ಕಳು ಈ ಮರಳಲ್ಲಿ ತಮ್ಮ ಕಾಲಿಟ್ಟು ಅದನ್ನ ಗುಡಿ ತರ ಕಟ್ಟಿ ತೊಳೆದು ಹೋಗ್ತಾರೆ. ಅದು ಕಟ್ಟದ್ದು ಸಂತೋಷಕ್ಕೆ, ತೊಳೆದದ್ದು ಸಂತೋಷವೇ ಅವರಿಗೆ. ಅದರಿಂದ ಅವರಿಗೇನಾಗಬೇಕಾಗಿದ್ದೇನಿಲ್ಲ. ಆದರೆ ಭಗವಂತನಿಗೆ ಲೋಕ ಸೃಷ್ಟಿಯಿಂದ ಅವನಿಗೆ ಆಗಬೇಕಾಗಿದ್ದೇನಿಲ್ಲ. ಇನ್ನೇನು ಅವನ ಸಂತೋಷಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ಹೇಳ್ತಾ ಇದ್ದಾರೆ, ಹಾಗಾದರೆ ಭವಃ ನಿರೋಧಃ ಸ್ಥಿತಿರಪಿ, ಅಂದರೆ ನಿನ್ನ ವಿಶೇಷವಾದ ಈ ಹುಟ್ಟು ಅಥವಾ ಸ್ಥಿತಿ ನಿರೋಧಃ ಅಂತ ಇಟ್ಟುಕೊಂಡಾಗ ಈ ಜಗತ್ತೇನಿದೆ ವಿಶೇಷವಾಗಿ ಇದಕ್ಕೆ ಹುಟ್ಟು ಕೊಡ್ತಾ ಇದೆಯಾ, ಇದನ್ನ ಪಾರಣೆ ಮಾಡ್ತಾ ಇದೆಯಾ ಅಥವಾ ಸಂಹಾರ ಮಾಡ್ತಾ ಇದೆಯಾ, ಮೂರನ್ನು ಮಾಡುತ್ತಾ ಇದೆಯಾ, ಇದಕ್ಕೆ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ. ಅವಿದ್ಯೆಯ ಕೃತ, ಅವಿದ್ಯೆಯಿಂದ ಆಗಿತ್ತು. ಅಂದ್ರೆ ಇದಕ್ಕೆ ಸ್ವಲ್ಪ ಅಂದ್ರೆ ನಮ್ಮ ತಲೆಗೆ ಹೋಗದೇ ಇರುವ ಸಬ್ಜೆಕ್ಟ್ ಆದ್ರೂ ಸ್ವಲ್ಪ ಹೋಗಬೇಕು. ಏನದು ಈ ಅದ್ವೈತಿಗಳು ಅಂತ ಬರ್ತಾರೆ. ಏನು ಅಂದ್ರೆ ಅವರು ಈ ಜಗತ್ತೆಲ್ಲ ಕೂಡ ಎಂಥ ಆಯ್ತು ಅಂದ್ರೆ ಸುಳ್ಳು ಸುಳ್ಳು. ಯಾಕೆ ಸುಳ್ಳು ಅಂದ್ರೆ ಹೇಳ್ತಾರೆ, ಹಗ್ಗ ನೋಡಿದೆ ಹಾವಿನಂತೆ ಕಾಣಿಸ್ತು. ಹಾವಿದೆಯಾ? ಇಲ್ಲ. ಇಲ್ಲದ ಹಾವು ಕಾಣತಾ ಇದೆ. ಅದಕ್ಕೆ ಕಾರಣ ಏನು? ನನ್ನ ಅಜ್ಞಾನ. ನನ್ನ ಅಜ್ಞಾನದಿಂದ ಹಾವು ಕಾಣತಾ ಇದೆ. ಎಲ್ಲಿ? ಇಲ್ಲದ ಹಾವು ಕಾಣತಾ ಇದೆ. ಅದಕ್ಕೆ ಹಾವು ಕಾಣಲಿಕ್ಕೆ ಒಂದು ಅಲ್ಲಿ ಒಂದು ಅಧಿಷ್ಠಾನ ಅಂದರೆ ಒಂದು ಹಗ್ಗ ಬೇಕು. ಅದೇ ತರ ಜಗತ್ತಿನಲ್ಲಿ ಇರುವುದು ಬ್ರಹ್ಮ ಮಾತ್ರ ಹಗ್ಗತ್ತರ. ನಮಗೆಲ್ಲ ಅಜ್ಞಾನ ಇದೆ. ಆ ಬ್ರಹ್ಮ ಎಲ್ಲಾ ಕಡೆ ಇದ್ದಾನೆ. ಆ ಬ್ರಹ್ಮನನ್ನ ನಾವು ನೋಡಿದಾಗ ಏನ್ ಕಾಣಿಸ್ತಾ ಇದೆ? ಈ ಬ್ರಹ್ಮ ಬಿಟ್ಟು ಈ ಜಗತ್ತಲ್ಲ, ಹಾವಿನಂತೆ ಜಗತ್ತು ಕಾಣತಾ ಇದೆ. ಆದ್ದರಿಂದ ಈ ಜಗತ್ತೆಲ್ಲ ಯಾವುದರಿಂದ ಬಂದಿತ್ತು ಅಂದ್ರೆ ಅವಿದ್ಯಾ ಕಲ್ಪಿತ, ಅವಿದ್ಯೆಯ ಕೃತ ಅಂತ ಅವರು ಹೇಳಿದರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯಾ ಅಂದ್ರೆ ಎಲ್ಲಿ ಅಂದರೆ ಎಲ್ಲಾ ಜೀವರಾಶಿಗಳ ಲಿಂಗ ದೇಹದಲ್ಲಿ ಮೂರು ಬೀಜಗಳಿವೆ. ಯಾವುದು? ಅವಿದ್ಯಾ, ಕಾಮ, ಕರ್ಮ ಅಂತ ಮೂರು ಬೀಜಗಳಿವೆ. ಅಜ್ಞಾನ ಎಂಬುದು ನಮ್ಮ ಲಿಂಗ ದೇಹದಲ್ಲೇ ಇದೆ. ಆ ಲಿಂಗ ದೇಹದಲ್ಲಿರುವ ಅಜ್ಞಾನ ಏನಿದೆ ಅದನ್ನ ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ಬಂಧಕ ಪ್ರಕರಣದಲ್ಲಿ ವಿಸ್ತಾರ ಹೇಳ್ತಾರೆ. ನಮ್ಮ ಲಿಂಗ ದೇಹದೊಳಗಿರತಕ್ಕ ಅಜ್ಞಾನ ಏನಿದೆ ಅದನ್ನ ಏಳು ಟಿಸಿಲಾಗಿ ಮಾಡಿ ಅದು ಒಡೆದಿದೆ. ಅದರಿಂದ ಏಳು ಅಭಿಮಾನಗಳನ್ನ ಕೊಟ್ಟು ಹುಟ್ಟಿಸಿ ಆ ಏಳು ಅಭಿಮಾನಗಳ ಮೂಲಕ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಾ ಇದ್ದಾನೆ. ಹಾಗಾದರೆ ಏಳು ಅಭಿಮಾನಗಳೇ ಇಡೀ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗ್ತಾ ಇದೆ. ಹೇ ಹರೇ, ನೀನು ವಿಶೇಷವಾಗಿ ಅವಿದ್ಯೆಯ ಕೃತ ಭವೋ ನಿರೋಧ ಸ್ಥಿತಿರಪಿ ಅವಿದ್ಯೆಯ ಕೃತ. ಯಾಕೆ? ಯತಃ ತ್ವಯಿ ಅಭವಾಶ್ರಯಾತ್ಮನಿ. ನೀನೆಂಥವ? ಅಭವ ಆಶ್ರಯ ಆತ್ಮನಿ. ನೀನು ಹುಟ್ಟು ಎಂಬ ಸ್ವಭಾವ ಏನಿದೆ ಅದು ನಮಗೆ ಬಂದಿತು. ಹುಟ್ಟು ಎಂಬುದು ಹುಟ್ಟುವುದು ಎಂಬುದು ನಮಗೆ ಆ ಲಿಂಗ ದೇಹದಿಂದಾಗಿ ನಾನಾ ಜನ್ಮಗಳು ಪಡೆಯೋದು ಎಂಬುದು ಬರ್ತಾ ಇದೆ. ಅಂಥ ಹುಟ್ಟು ನಿನ್ನಲ್ಲಿಲ್ಲ. ಅಭವಕ್ಕೆ ಆಶ್ರಯವಾದ ಆತ್ಮ ಅಂದರೆ ಹುಟ್ಟಿಲ್ಲದ ಸ್ವಾಮಿ ನೀನು. ನೀನೀ ರೀತಿ ಹುಟ್ಟೋದು ಜಗತ್ತನ್ನ ಹುಟ್ಟಿಸೋದು ಅಂದರೆ ಅವರವರ ಅವಿದ್ಯಾ ಕಳಿಯಲಿಕ್ಕೆ ಮಾಡುತ್ತಾ ಇದ್ದೀಯ. ಹಾಗಾದರೆ ಸೃಷ್ಟಿ ಅಂದ್ರೇನು, ಸ್ಥಿತಿ ಅಂದ್ರೇನು, ಲಯ ಅಂದ್ರೇನು ಅಂತ ಮತ್ತೂ ವಿವೇಚನೆ ಮಾಡಿದರೆ ಅರಣ್ಯಕಾಚಾರ್ಯ ಹೇಳುತ್ತಾರೆ, ಸೃಷ್ಟಿ ಅಂದರೆ ಜೀವರಾಶಿಗಳ ಲಿಂಗ ದೇಹದೊಳಗಿರತಕ್ಕ ಅಜ್ಞಾನದ ಸ್ಪರ್ಶ ಅವರಿಗೆ ಅಂಟು ಬರುವಂತೆ ಮಾಡುವುದೇ ಸೃಷ್ಟಿ. ಸ್ಥಿತಿ ಅಂದ್ರೆ ಏನು? ಈ ಅಜ್ಞಾನಗಳ ಅನುಭವ ಕೊಟ್ಟು ಅವರ ಸಾಧನೆ ಮೂಲಕ ಈ ಅಜ್ಞಾನಗಳನ್ನ ಚೆನ್ನಾಗಿ ಶಿಥಿಲ ಮಾಡುವುದೇ ಸ್ಥಿತಿ. ಅಂದರ ಆ ಅಜ್ಞಾನಗಳನ್ನು ತೆಗೆದು ಬಿಡುವುದೇ ವಿಶೇಷವಾದ ಸಂಹಾರ. ಇದನ್ನ ಸೃಷ್ಟಿ ಸ್ಥಿತಿ ಸಂಹಾರ ಇದು ಅವಿದ್ಯೆಯಿಂದ ಆಗಿದೆ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ಮತ್ಸ್ಯ ಅಶ್ವ ಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಭುಧೇಶು ಕೃತಾವತಾರ ತ್ವಂ ಪಾಸಿನಸ್ ತ್ರಿಭುವನಂ ಚ ತಥಾ ಧುನೇಶ ಭಾರಂಭುವೋ ಹರ ಯದುತ್ತಮ ವಂದನಂತೆ. ಹಿಂದೆ ನೀನು ತುಂಬಾ ಅವತಾರಣ ಸ್ವೀಕಾರ ಮಾಡಿದ್ಯಪ್ಪ ಹರಿಯೇ, ಮತ್ಸ್ಯಾಕೃತಿಯನ್ನು ಸ್ವೀಕಾರ ಮಾಡಿದ್ಯ ಹೌದಾ, ನಂತರ ಅಶ್ವ ಅಂದ್ರು ಹಯಗ್ರೀವ ರೂಪದಲ್ಲಿ ಬಂದ, ನಂತರ ಕಚ್ಛಪ ಮತ್ಸ್ಯ ಕೂರ್ಮ ಆಯಿತು, ನೃಸಿಂಹ ವರಾಹ ಹಂಸ, ನಂತರ ವಿಶೇಷವಾಗಿ ರಾಜನ್ಯ ವಿಪ್ರ ವಿಭುಧೇಶು ಕೃತಾವತಾರ ಅಂದ್ರು ಭಗವಂತ. ಹಿನ್ನೆಲೆಯಲ್ಲಿ ಬಂದ ಅಂದ್ರೆ ಹೇಳ್ತಾ ಇದ್ದಾರೆ ವಾಮನ ಹೌದಾ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ, ನಂತರ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತಿದ್ದರೆ ಕೃಷ್ಣಾವತಾರ ಪರ್ಯಂತ ಎಲ್ಲ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಹಾ, ಇಷ್ಟು ಮಾಡಿ ಮುಂದೆ ಹೇಳ್ತಾ ಇದ್ದಾರೆ ತ್ವಂ ಪಾಸಿನ ತ್ರಿಭುವನಂತ ತದಾಧುನೇಶ, ನೀನು ನಮ್ಮ ಮೂರು ಭುವನಗಳನ್ನು ರಕ್ಷಣೆ ಮಾಡುತ್ತೀಯ. ಅಷ್ಟೇ ಅಲ್ಲ, ಅಧುನಾ ಹೇ ಸ್ವಾಮಿ, ನೀನು ಇವಾಗ ಯಾಕೆ ಬಂದೀಯ ಕೃಷ್ಣನಾಗಿ ಅಂದ್ರೆ ಭಾರಂ ಭುವೋ ಹರ ಯದುತ್ತಮ, ಈ ಭೂಮಿಯ ಭಾರವನ್ನ ನಾಶ ಮಾಡಲಿಕ್ಕೆ ನೀನು ಬಂದಿರ್ತೀಯ. ಅದರಿಂದ ಹೇ ಯದುತ್ತಮ, ಯದುಕುಲದಲ್ಲಿ ಬಂದಂತಹ ಉತ್ತಮ ಅಂದ್ರೆ ಯದುಗಳಲ್ಲಿ ಉತ್ತಮ ಅಲ್ಲ, ಯದುಗಳಲ್ಲಿ ಬಂದಿದ್ರು ಯದುಗಳಿಂದ ವಿಲಕ್ಷಣನಾಗಿ ಸ್ವತಂತ್ರನಾದ್ದರಿಂದ ಉತ್ತಮನಾದ ಹೇ ಸ್ವಾಮಿ ನಿನಗೆ ನಮಸ್ಕಾರ ಅಂತ ದೇವರಿಗೆ ನಮಸ್ಕಾರವನ್ನ ಮಾಡಿ ಮುಂದೆ ಹೇಳ್ತಾ ಇದ್ದಾರೆ. ಹೇಳ್ತಾರೆ ವರಾಹ ಹಂಸ ರಾಜನ್ಯ ವಿಪ್ರ ಅಂದ್ರು, ವಿಪ್ರ ಅಂತ ಹೇಳಿದಾಗ ಎರಡೂ ರೂಪಗಳು ಸ್ವೀಕಾರ ಮಾಡುತ್ತಾರೆ. ಒಂದು ವಾಮನನನ್ನು ವಿಪ್ರ ಅಂತ ಸ್ವೀಕಾರ ಮಾಡುತ್ತಾರೆ, ನಂತರ ಇನ್ನೊಂದು ವಿಪ್ರ ಅಂದ್ರೆ ಯಾರು ಅಂದ್ರೆ ಪರಶುರಾಮ ದೇವರನ್ನು ವಿಪ್ರ ಅಂತ ಸ್ವೀಕಾರ, ರಾಜನ್ಯ ಅಂದ್ರೆ ರಾಮಚಂದ್ರವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜನ್ಯ ಶಬ್ದ ಕ್ಷತ್ರಿಯಲ್ಲಿ ಪ್ರಯೋಗ ಬರ್ತಾ ಇದೆ. ಅಲ್ಲಿ ಧ್ರುವರಾಜರನ್ನ ಭಗವಂತ ನೋಡಿ ಹೇಳುವ ಮಾತು, ಜಾನಾಮಿ ತೇ ಹೃದಯ ಸ್ಥಿತಂ ರಾಜನ್ಯ ಬಾಲಕ ಅಂತ ರಾಜನ್ಯ ಶಬ್ದ ಅಲ್ಲಿ ಹೇಳ್ತಾ ಇದೆ. ರಾಜನ್ಯ ಅಂದ್ರೆ ಕ್ಷತ್ರಿಯ ಅಂತ, ಅದಕ್ಕೆ ವಿಶೇಷವಾಗಿರತಕ್ಕಂಥ ಕ್ಷತ್ರಿಯ ಅಂದ್ರೆ ರಾಮಚಂದ್ರ. ಈ ರೀತಿಯಾಗಿರತಕ್ಕಂಥ ಅವತಾರಗಳು ಮಾಡಿರ್ತಕ್ಕಂಥ ನೀನು ನಮ್ಮನ್ನು ಅನುಗ್ರಹ ಮಾಡತಾ ಇದ್ದೀಯಾ ಅಂತ ನಮಸ್ಕಾರ ಮಾಡಿ, ದಿಷ್ಟ್ಯಾ ಅಂಬತೆ ಕುಕ್ಷಿಗತ ಪರಕುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಭೂತ್ ಭಯಂ ಭೋಜಪತೇರ್ ಮುಮೂರ್ಷೋ ಭೋಕ್ತಾ ಯದೂನಾಂ ಭವಿತಾ ತವಾತ್ಮಜ. ಅಂಬಾ ಅಂತ ಕರೀತಾ ಇದ್ದಾರೆ ಯಾರನ್ನ, ದೇವಕಿ ದೇವಿನ ಅಮ್ಮ ಅಂತ ಕರೀತಾ ಇದ್ದಾರೆ. ಹಾ, ಯಾಕೆ ಆಕೆ ಕೃಷ್ಣನಿಗೆ ಹುಟ್ಟು ಕೊಡೋದರ ಮೂಲಕ ಜಗತ್ತಿಗೆ ತಾಯಿಯ ಸ್ಥಾನದಲ್ಲಿದ್ದಾಳೆ. ಯದ್ಯಪಿ ಬ್ರಹ್ಮದೇವರು ಎಲ್ಲರಿಕ್ಕಿಂತ ದೊಡ್ಡವರು, ಅವರು ಈಕೆಯೇನಾಗಿರಬೇಕು, ಅವರಿಗೆ ಕೂಸಾಗಿರಬೇಕು. ಅಮ್ಮ ಅಂತ ಕರೆದ್ರು, ಅಂಬಾ ಅಂತ ಕರೆದ್ರು ಯಾಕೆ ಅಂದ್ರೆ ಕೃಷ್ಣನಿಗೆ ಹುಟ್ಟು ಕೊಟ್ಟೋದ್ರಿಂದ ಈಕೆ ತಾಯಿ ಸ್ಥಾನಕ್ಕೆ ಬರ್ತಾ ಇದೆ. ಅದಕ್ಕೆ ಅಂಬಾ ಅಂತ ಒಂದು ವ್ಯಾಖ್ಯಾನ ಹೇಳ್ತಾರೆ. ಹೇ ಅಂಬಾ, ನಿನಗೆ ತೇ ಕುಕ್ಷಿಗತ ಪರಪುಮಾನ್, ನಿನ್ನ ಪೂರ್ವ ಜನ್ಮದ ಅತ್ಯಂತ ಪುಣ್ಯದಿಂದ ಭಗವಂತ ನಿನ್ನ ಹೊಟ್ಟೆಯಲ್ಲಿ ಬಂದಿದ್ದಾನೆ. ಅಂಶೇನ ಸಾಕ್ಷಾತ್ ಭಗವಾನ್, ಒಂದು ರೂಪದಿಂದ ಭಗವಂತ ನಿನ್ನ ಹೊಟ್ಟೆಯಲ್ಲಿ ಬಂದಿದ್ದಾನೆ. ಯಾಕೆ ಭವಾಯನಃ, ನಮ್ಮೆಲ್ಲರ ಒಳ್ಳೆಯದಕ್ಕಾಗಲ್ಲ ಬಂದದ್ದು ನಮಗೆ. ನಿಮ್ಗೇನಾಯ್ತು ಬ್ರಹ್ಮದೇವರೇ, ನಿಮಗೇನು ಉಪಯೋಗ ಅಂದ್ರೆ ನನಗೆ ಅವನ ದರ್ಶನ ಎಷ್ಟೆಷ್ಟು ಅವತಾರಗಳು ಸ್ವೀಕಾರ ಮಾಡುತ್ತಾನೆ ಅದನ್ನು ನೋಡಿ ಚಿಂತನೆ ಮಾಡುವುದೇ ನನಗೆ ವಿಶೇಷ ಅನುಭವ ಆನಂದ ಆಗುತ್ತೆ. ಅವರ ಆನಂದವೇ ಬೇರೆ, ರುಜುಗಣಸ್ಥರಿಗೆ ಸದಾ ದರ್ಶನ, ಸದಾ ಭಗವಂತನ ಸ್ಪರ್ಶಾದಿಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಆದ ಕೂಡಲೇ ಅಲ್ಲಿ ಎರಡು ರೀತಿಯಾಗಿರತಕ್ಕಂಥ ಪ್ರವೃತ್ತಿ ಬರ್ತಾ ಇದೆ ಎಂದು ಹೇಳ್ತಾ ಇದ್ದಾರೆ. ಯದ್ಯಪಿ ಹುಟ್ಟಿದ ಕೂಸು ಯಾರು ಅಂದ್ರೆ ದೇವರು, ದೇವರು ಅಂತ ಇವರಿಬ್ಬರಿಗೆ ಗೊತ್ತಾ ಇಲ್ವಾ ಅಂತ ಪ್ರಶ್ನೆ. ಹುಟ್ಟುವ ಕೂಸು ದೇವರು ಅಂತ ಗೊತ್ತಾ ಇಲ್ಲವಾ ಅಂತ ಅದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಿನ್ನ ಹೊಟ್ಟೆಯಲ್ಲಿ ಭಗವಂತನೇ ಬರ್ತಾ ಇದ್ದಾನೆ. ಅಲ್ಲಿ ಭಯ ಆಕೆಗೆ ಬರ್ತಾ ಇದೆ. ಏನದು, ಇಷ್ಟು ಮಕ್ಕಳನ್ನ ಕೊಂದಿದ್ದಾನೆ ಕಂಸ, ಇನ್ನು ಈ ಮಗುವನ್ನ ಕೊಲ್ಲಲಿಕ್ಕೆ ಇಷ್ಟು ಜನರನ್ನ ಸುತ್ತು ಇಟ್ಟಿದ್ದಾನೆ. ಮಥುರಾ ಹೋಗಿದ್ದೀರಾ? ಹೋಗಿಲ್ಲಲ್ವಾ. ಮಥುರಾಕ್ ಹೋದರೆ ಕೃಷ್ಣ ಹುಟ್ಟಿದ ಜಾಗ ಆ ಸೆರೆ ಮನೆ ನೋಡಬೇಕು. ಅಪ್ಪ, ನಾವು ಒಂದು ವೇಳೆ ಸಿಕ್ಕಾಕೊಂಡೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಇಡೀ ಬಾಗಿಲುಗಳಿಂದ ಇಂಥ ಗೋಡೆಗಳಿಲ್ಲ, ಇಷ್ಟಿಷ್ಟು ದಪ್ಪ ಕಬ್ಬಿಣದ ಶೀಟ್, ಅದು ನಮ್ಮವರು ತಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಿಷ್ಟು ದಪ್ಪ ಶೀಟ್ ಒಂದಕ್ಕೊಂದು ಚೆನ್ನಾಗಿ ರಿವೆಟ್ ಮಾಡಿದಂತೆ ಹಾಕ್ಬಿಟ್ಟಿದ್ದಾರೆ. ಅದನ್ನು ಬಡ್ಕೊಂಡು ತೆಗಿಲಿಕ್ಕಾಗಿಲ್ಲ, ಒಳಗಿಂದ ಒಬ್ಬರಿಗೆ ಶಬ್ದವೂ ಕಾಣಿಸಲ್ಲ. ಅಂಥ ಅದರಲ್ಲಿ ಸುತ್ತು ಕಾವಲಿಟ್ಟಿದ್ದಾರೆ, ಅವರನ್ನು ನೋಡಿ ಹೆದರ್ತಾ ಇದ್ದಾಳೆ. ಎಲ್ಲಿ ಕೂಸು ಹುಟ್ಟುತ್ತೋ, ಕೂಸು ಚೀರಿದ್ದರೆ ಇವರೆಲ್ಲರೂ ಅವನಿಗೆ ಹೇಳುತ್ತಾರೋ, ಅವನು ಬಂದು ಕೊಂದು ಬಿಡುತ್ತಾನೆ. ಯಾಕೆ ಕಣ್ಣೆದುರಿಗೇನೆ ತನ್ನ ಮಕ್ಕಳನ್ನ ಕೊಂದು ಕೊಂದು ಹಾಕಿದ್ದಾನೆ. ಅದಕ್ಕೆ ಹೆದರ್ತಾ ಇದ್ದರೆ ಹಾ ಮಾಭೂತ್ ಭಯಂ ಭೋಜಪತೆ ಹೇ ಮುಮುರ್ಷೋ, ಅವನು ಸಾಯಲಿಕ್ಕೆ ಸಿದ್ಧನಾಗಿದ್ದಾನೆ, ಅವನಿಂದ ನಿಮಗೆ ಹೆದರಿಕೆ ಬೇಡ. ಯಾಕೆ ಯದೂನಾಂ ಗೋಪ್ತಾ ತವಾತ್ಮಜಃ ಭವಿತ, ಅಂದ್ರೆ ನಿನ್ನ ಮಗನೇ ಯಾದವರೆಲ್ಲರನ್ನ ರಕ್ಷಕನಾಗಿದ್ದಾನಾದ್ದರಿಂದ ಹೆದರಬೇಡ, ನಿಮಗೂ ರಕ್ಷಕನಾಗ್ತಾ ಇದ್ದಾನೆ ಅಂತ ಹೇಳಿ ಇತ್ತಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನವು ಪುರೋಧಾಯ ದೇವಾಹ ಪ್ರತಿಯುರ್ ದಿವಂ. ಅಲ್ಲಿ ಚೆನ್ನಾಗಿ ಒಡವೆ ಮಾಡ್ತಾ ಇದ್ದಾರೆ. ಈ ಭಗವಂತನನ್ನ ವಿಶೇಷವಾಗಿ ಅಭಿಷ್ಟೂಯ ಚಂದಾಗಿ ಸ್ತೋತ್ರ ಮಾಡಿ ಆ ಭಗವಂತನ ನೋಡತಾ, ಆದರೆ ಹೆಚ್ಚು ಕಾಲ ಅವನ ಹತ್ರ ಇರ್ಲಿಕ್ಕಿಲ್ಲ, ಅವರಿಗೆ ದೇವರು ಕಾಣಿಸ್ತಾ ಇದ್ದಾರೆ, ಇವರಿಗೆ ಯಾರಿಗಿಲ್ಲ. ಅದಕ್ಕೆ ಆದರೆ ಒಳಗಿರುವ ಭಗವಂತನನ್ನು ನೋಡಿ ವಿಶೇಷವಾಗಿ ಆ ಸ್ತೋತ್ರವನ್ನು ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ನಂತರ ಅಥ ಸರ್ವಗುಣೋಪೇತ ಸ್ಥಾಲ ಪರಮಶೋಭನ, ಎಲ್ಲ ಸುತ್ತು ಇರುವ ವಾತಾವರಣವನ್ನ ವರ್ಣನ ಮಾಡ್ತಾ ಇದ್ದಾರೆ. ಕಾಲ ಒಳ್ಳೆ ಕಾಲ ಬಂತು, ಕೃಷ್ಣನ ಹೊರಗೆ ಬರಬೇಕು, ದೇವತೆಗಳು ಸ್ತೋತ್ರ ಮಾಡಿ ಹೋಗಿದ್ದಾರೆ, ಕೃಷ್ಣ ಹೊರ ಬರಬೇಕು. ಆಗ ಹೊರಗಿನ ವಾತಾವರಣ ಹೇಗಿತ್ತು ಅಂದ್ರೆ ಶಾಂತವಾದ ಶೋಭನಕರವಾದ ಕಾಲ ಬಂತು ಅಂದ್ರು. ಅಲ್ಲ, ಅದು ನಿಮ್ಮ ತಲೆಯಲ್ಲಿ ಆಲೋಚನೆ ಪ್ರಕಾರ ಹೋಗುತ್ತೆ. ಈಗ ಒಬ್ಬರ ಮನೆಯಲ್ಲಿ ಏನೋ ಜಗಳ ರಂಪೂರಗಳಿ ಎಲ್ಲ ಆಗ್ತಾ ಇದೆ, ಏನೋ ತೊಂದರೆಗಳಿವೆ, ಅವ್ರು ಹೊರಗೆ ಬಂದ್ರೆ ಕಾಲವೆಲ್ಲ ಹೇಗೆ ಕಾಣಿಸುತ್ತೆ, ಭೀಕರವಾಗಿ ಕಾಣಿಸ್ತಾ ಇರುತ್ತೆ. ಇನ್ನೊಬ್ಬರಿಗೆ ಅವ್ರಿಗೇನೋ ಪ್ರಮೋಷನ್ ಬಂದಿದೆ, ಎಲ್ಲ ಚೆನ್ನಾಗಿದೆ, ಅವ್ರು ಹೊರಗೆ ಬಂದ್ರೆ ಎಲ್ಲ ಸಂತೋಷವಾಗಿ ಕಾಣಿಸುತ್ತೆ. ಈ ಕಾಲ ಒಂದೇ ಇದೆ, ನಿಮ್ ಬುದ್ಧಿ ಪ್ರಕಾರ ನೋಡಿದಾಗ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ನೀವ್ ಹೀಗೆ ವರ್ಣನೆ ಮಾಡೋದು ಸರಿಯಾ? ವೇದವ್ಯಾಸರನ್ನ ಪ್ರಶ್ನೆ ಮಾಡಿದ್ರೆ ಅದು ಹೇಳ್ತಾ ಇದ್ದಾರೆ, ಕಾಲದಲ್ಲಿ ಭಗವದ್ ರೂಪ ನಿಂತಿರುತ್ತೆ. ಆ ಭಗವದ್ ರೂಪ ಆ ಕಾಲದಲ್ಲಿ ಪ್ರಕಟವಾಗಿದೆ. ಎಂಥ ಅದು ಶೋಭನ, ಆ ಕಾಲ ಪರಮ ಶೋಭನಕರವಾಗಿರುತ್ತ. ಶೋಭನ ಅಂದ್ರೆ ಏನು ಅಂದ್ರು, ಅಂದರೆ ಯಾವ ರೀತಿ ತೊಂದರೆ ಇಲ್ಲದೇ ಇರುವಂತ ಜೀವರಾಶಿಗಳಿಗೆ ತೊಂದರೆ ಕೊಡದೇ ಇರತಕ್ಕಂಥ ಸಜ್ಜನರಿಗೆ ತೊಂದರೆ ಕೊಡದೇ ಇರುವ ಕಾಲವನ್ನ ಶೋಭನ ಕಾಲ ಅಂದ್ರು. ಅದಕ್ಕೆ ನಾವು ಬೆಳಿಗ್ಗೆ ಏನು ಸಂಕಲ್ಪ ಮಾಡ್ತೀವಿ, ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಹೇಳ್ತಾನೆ ಇರ್ತೀವಿ. ಏನು ಶೋಭನ ಮುಹೂರ್ತವೋ, ಏನು ಶೋಭನ ಮುಹೂರ್ತ? ಅದಕ್ಕೆ ಹೇಳ್ತಾರೆ ಶೋಭನ ಅಂದ್ರೆ ಅರ್ಥ ಏನು ಅಂದರೆ ಮಂಗಳಕರವಾದ್ದು, ಅಂದ್ರೆ ನಮಗೆ ಬರತಕ್ಕ ದುರಿತವನ್ನ ನಾಶ ಮಾಡುವ ಮುಹೂರ್ತ ಕಾಲ ಶೋಭನ. ಕಾಲ ಶೋಭನ ಮುಹೂರ್ತ ಅಂದ್ರೆ ಆ ಕಾಲದಲ್ಲಿ ಭಗವಂತ ಹೇಗೆ ನಿಂತು ಬಿಟ್ಟ ಅಂದರೆ ಎಲ್ಲರ ದುರಿತವನ್ನ ನಿವಾರಣೆ ಮಾಡಲಿಕ್ಕೆ ಪ್ರಕಟನಾಗಿ ನಿಂತದ್ದು ವೇದವ್ಯಾಸರು. ಅವನೇ ನಿಂತಾಗ ಭಗವಂತ ನಿಂತದ್ದಕ್ಕೆ ಅದು ಕಾಲ ಪರಮಶೋಭನ. ಅದಕ್ಕೆ ಸರ್ವಗುಣೋಪೇತ ಕಾಲ ಅಂದ್ರು. ಎಲ್ಲಾ ಅಂದ್ರೆ ಕಾಲದಲ್ಲಿ ಲೋಪಗಳಿರಬಾರದು. ಎಂಥ ಲೋಪಗಳು ಅಂದರೆ ಹೇಳುತ್ತಾರೆ, ಒಂದ ತಿಥಿ ಚೆನ್ನಾಗಿರುತ್ತೆ, ಅಥವಾ ತಿಥಿ ಅಂದ್ರೆ ಒಂದೇ ತಿಥಿ ಬಂದಿರೋ ಪರವಾಗಿಲ್ಲ, ಎರಡು ತಿಥಿಗಳ ಸಂಯೋಗ, ಸಪ್ತಮಿ ಬಂದಿರುತ್ತೆ, ಅಷ್ಟಮಿ ಸೇರ್ಕೊಂಡ್ ಬಂದಿರುತ್ತೆ, ನಕ್ಷತ್ರಗಳು ಬೇರೆ ನಕ್ಷತ್ರ ಬಂದಿರುತ್ತೆ, ಗ್ರಹಗಳು ಪಾಪ ಗ್ರಹವು ಆ ಬೇರೆ ಸ್ಥಾನದಲ್ಲಿ ಕೂತಿರುತ್ತೆ. ಇಂಥ ಯಾವ ದೋಷಗಳಿಲ್ಲದೆ ಎಲ್ಲಾ ಏನು ಜ್ಯೋತಿಷಾಸ್ತ್ರ ಪ್ರಕಾರ ಎಲ್ಲಾ ಒಳ್ಳೆ ಒಳ್ಳೆ ಲಕ್ಷಣಗಳೇನಿವೆ ಅಷ್ಟು ಲಕ್ಷಣಗಳಿಂದ ಕೂಡಿದ ಕಾಲ ಅಂದ್ರೆ ಕೃಷ್ಣ ಹುಟ್ಟಿದ ಕಾಲ ಅಂತ. ಅಂತ ಅದ್ಭುತ ಕಾಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಕಾಲವನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಕಾಲ ಬರ್ಲಿಕ್ಕೆ ಆಗಲ್ಲ ಅಂತೀರಾ? ಪ್ರತಿ ವರ್ಷ ಕೃಷ್ಣಾಷ್ಟಮಿ ಬರದೇ ಬರುತ್ತಲ್ಲ. ಕೃಷ್ಣಾಷ್ಟಮಿ ಬಂದಾಗ ಆಗಲ್ಲ ಈ ಕೃಷ್ಣಾಷ್ಟಮಿ ಅಲ್ಲ, ಕೃಷ್ಣ ಹುಟ್ಟಿದಾಗ ಆ ಕಾಲದಲ್ಲಿ ಯಾವ ಯಾವ ಏನು ಅಣುಗಳಿವೆ ಅಂದ್ರೆ ಕಾಲದ ಲವ ತ್ರುಟಿ ಮೊದಲಾದವು, ಅದ ಮೇಲೆ ಏನೇನು ಒಳ್ಳೆ ಕಾಲದ ಲಕ್ಷಣಗಳಿವೆ ಅಲ್ಲಿ ಪ್ರಕಟ ಮಾಡುವ ಭಗವದ್ ರೂಪಗಳೆಲ್ಲ ಪ್ರಕಟ ಆಗಿತ್ತು ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಗ್ರಹ ತಾರಕಗಳು ಎಲ್ಲವೂ ಕೂಡ ಶಾಂತವಾಗಿತ್ತಂತೆ. ಆಮೇಲೆ ಹುಟ್ಟೋ ದೇವರಾದ್ದರಿಂದ ಸ್ವಲ್ಪ ನಕ್ಷತ್ರ ಎಡವಟ್ಟು ತೋರಿಸಿದ್ರೆ ದೇವರು ಹೊಡೆದು ಬಿಡ್ತಾನೆ. ಹಾಗೆ ದೊಡ್ಡವರು ಬಂದ ಕಾಲಕ್ಕೆ ಶಾಂತವಾಗಿ ತೋರ್ಬೇಕಲ್ಲ ಅಂದ್ರೆ ಅಲ್ಲ, ನಕ್ಷತ್ರ ಗ್ರಹ ಈ ತಾರಕಗಳು ಇವೆಲ್ಲವೂ ಕೂಡ ಏನು ಅಂದ್ರೆ ಇದ್ದ ದೋಷವನ್ನ ತೋರುತ್ತೆ, ಅದರ ದೋಷ ಅಲ್ಲ ಹುಟ್ಟುವವರ ದೋಷ ತೋರುತ್ತಷ್ಟೇ. ಅದಕ್ಕೆ ಹೇಳಿದ್ರು ಹುಟ್ಟುವವನಿಗೆ ಯಾವ ದೋಷವೂ ಇಲ್ಲದ್ದರಿಂದ ತೋರ್ಲಿಕ್ಕೆ ದೋಷವೇ ಇಲ್ಲದಕ್ಕೆ ಶಾಂತವಾಯಿತಂತೆ, ಇವನಿಗೇನು ದೋಷ ಇಲ್ಲ ಅಂತ ಶಾಂತವಾಯಿತು. ನಂತರ ಎಲ್ಲಾ ದಿಕ್ಕುಗಳು ವಿಶೇಷವಾಗಿ ಪ್ರಶಾಂತವಾಗಿವೆ. ಆ ರೀತಿಯಾಗಿ ತುಂಬಾ ಹೇಳ್ತಾರೆ, ನಿರ್ಮಲ ಗಗನಂ ನಿರ್ಮಲೋಡು ಗಣೋದಯಂ. ಆ ಕೃಷ್ಣ ಬರುವ ಕಾಲದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಚೆನ್ನಾಗಿ ಬೆಳಗ್ತಾ ಇವೆ, ಮೋಡ ಹಾಕಿರೋದು ಏನೋ ಭೀಕರವಾಗಿ ಯಾವುದಿಲ್ಲ, ಶಾಂತ ವಾತಾವರಣ ಬರ್ತಾ ಇದೆ. ಇನ್ನ ಮಹೀ ಮಂಗಳ ಭೂಯಿಷ್ಠ ಪುರಗ್ರಾಮ ಬಜಾತರ ಅಂದ್ರು. ಅಲ್ಲಿ ನೋಡಬೇಕು, ಅಲ್ಲಿ ಈ ವರ್ಣನೆ ಯಾಕೆ ವರ್ಣನೆ ಮಾಡ್ತೀರಾ ಏನು? ಎಲ್ಲ ಕೃಷ್ಣ ಹುಟ್ಟುವ ಕಾಲಕ್ಕೆ ವಾತಾವರಣ ವರ್ಣನೆ ಮಾಡಿದರು ಅಷ್ಟೇ, ಅದ್ಯಾಕೆ ಕೃಷ್ಣನ ಹಿಡ್ಕೊಂಡ್ಬಿಟ್ಟು ಬಂದ ಅಂತ ಮುಂದೆ ಹೋದ್ರೆ ಆಯ್ತಲ್ಲ, ಇವೆಲ್ಲ ಯಾಕೆ ವರ್ಣನೆ ಮಾಡ್ತೀವಿ? ಅದಕ್ಕೆ ಹೇಳ್ತಾರೆ, ವೇದವ್ಯಾಸರು ಕೆಲಸ ಇಲ್ಲದೆ ವರ್ಣನೆ ಮಾಡಲಿಲ್ಲ, ಅಲ್ಲೇನೋ ಒಳಗಿಟ್ಟಿದ್ದಾರೆ ರಹಸ್ಯ. ಅದಕ್ಕೆ ಹೇಳ್ತಾರೆ ಆ ಜಗತ್ ಹೇಗಿತ್ತು ಅಂದ್ರೆ ಗ್ರಾಮ ಪುರ ವ್ರಜಗಳಿಂದ ಕೂಡಿತ್ತಂತೆ ಎಲ್ಲ, ಅಂದ್ರೆ ಪುರ ಪಟ್ಟಣ ಗ್ರಾಮ ಹಳ್ಳಿಗಳು ಇಂದ ಕೂಡಿತ್ತು. ಅಲ್ಲ, ಭೂಮಿ ಅಂದ್ರೆ ಹಳ್ಳಿಗಳು ಗ್ರಾಮಗಳು ಪುರಗಳಲ್ಲದೆ ಇಲ್ಲೇನಿಂದ ಕೂತಿರಬೇಕು? ಆ ಗ್ರಾಮಗಳು ಮೊದಲೇ ಇವೆ, ಕೃಷ್ಣ ಬಂದಾಗ ಹೊಸದಾಗಿ ಒಳ್ಳೆ ಒಳ್ಳೆ ಗ್ರಾಮಗಳೇನು ಬಂದಿಲ್ಲ, ಆ ಗ್ರಾಮಗಳೆಲ್ಲ ಹಾಗೇ ಇತ್ತು. ಆದರೆ ಮಂಗಲ ಭೂಯಿಷ್ಠ ಅಂತ ಹೇಳ್ತಾರೆ, ಎಲ್ಲಿ ಆ ಯಾವ ಗ್ರಾಮ ಯಾವ ಪುರ ಯಾವ ಹಳ್ಳಿ ಎಲ್ಲ ಮಂಗಳಕರವಾದಂತಹ ಹಳ್ಳಿಗಳಾದವು ಅಂದ್ರು. ನಮಗೆ ಅರ್ಥ ಆಗಿಲ್ಲ ಅಂದ್ರು, ಇರೋ ಹಳ್ಳಿ ಹಾಗೆ ಇರುತ್ತೆ, ಇರೋ ಪಟ್ಟಣ ಹಾಗೆ ಇರುತ್ತೆ, ಪುರ ಹಾಗೆ ಇರುತ್ತಲ್ಲ, ಅಲ್ಲಿ ಮಂಗಳ ಏನು ಬರುತ್ತೆ ಅಂದ್ರೆ ಹೇಳಿದರೆ ಭಗವದ್ ರೂಪದಲ್ಲಿ ಮಂಗಳಕರವಾದಂತಹ ಪುರದಲ್ಲಿ ಭಗವದ್ ರೂಪಗಳು ನಿಂತಿವೆ. ಅಂದರೆ ಆ ಕ್ಷಣದಲ್ಲಿ ಯಾವ ಶಿಶು ಹುಟ್ಟಿದ್ರೂ ಅದಕ್ಕೆ ಪರಮ ಮಂಗಳ ಆಗಿಬಿಡುತ್ತೆ ಅಂತ ಒಂದು ಸ್ಥಿತಿ ಕಾಲದಲ್ಲಿ ದೇಶದಲ್ಲಿ ಎಲ್ಲ ನಕ್ಷತ್ರಗಳಲ್ಲಿ ಭಗವದ್ ರೂಪಗಳು ಪ್ರಕಟ ಆಗಿವೆ, ಎಲ್ಲವೂ ಶಾಂತ ಆಗಿದೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಆ ರೀತಿಯಾಗಿ ತುಂಬಾ ವರ್ಣನೆ ಮಾಡಿದರು. ಮೇಲಿಂದ ದುಂಧುವಿಗಳೆಲ್ಲ ಮೊಳಗತಾ ಇವೆ, ಮೆಲ್ಲಕ್ಕೆ ದೇವ ದುಂಧುವಿಗಳು ಮೊಳಗತಾ ಇವೆ. ಜಗುಹು ಕಿನ್ನರ ಗಂಧರ್ವಾಹ ಸುಷ್ಟುವುಹು ಸಿದ್ಧಚಾರಣಾಹ. ಭಗವಂತ ಬರ್ತಾ ಇದ್ದಾನೆ, ಬರುವಾಗ ಎಲ್ಲರ ಸಾಧುಗಳು ಜ್ಞಾನಿಗಳು ಯಾರ್ಯಾರು ಸಜ್ಜನರಿದ್ದಾರೆ ಅವರ ಮನಸ್ಸೆಲ್ಲ ಸಂತೋಷ ಆಯಿತಂತೆ. ಆದರೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಭೂಮಿಯ ಮೇಲಿದ್ದವರಿಗೆ ಬಹಳ ಕೆಲವು ಜನಕ್ಕೆ ಗೊತ್ತು, ಮಿಕ್ಕವರಿಗೆ ಯಾರು ಗೊತ್ತಿಲ್ಲ. ಅವರೆಲ್ಲ ಸಜ್ಜನರಿದ್ದಾರೆ, ಆದರೆ ಆ ಸಜ್ಜನರ ಮನಸ್ಸೆಲ್ಲ ಸಂತೋಷ ಭರಿತಾಗಿತ್ತಂತೆ. ನಮಗೆ ಒಮ್ಮೊಮ್ಮೆ ಒಂದೊಂದು ದಿನ ಬೆಳಿಗ್ಗೆ ಎದ್ದು ಕೂಡಲೇ ಬಹಳ ಖುಷಿಯಲ್ಲಿರ್ತೀವಿ, ಕಾರಣ ಗೊತ್ತಿಲ್ಲ, ಸುಮ್ಮನೆ ಎದ್ದು ಕೂಡಲೇ ಬಹಳ ಸಂತೋಷ, ನಗ್ನಗ್ತಾ ಇರ್ತೀವಿ, ಮಾತಾಡ ಏನಾಯ್ತು ನಿಂಗೆ ಇವತ್ತು, ನಿನ್ನ ರಾತ್ರಿ ಬೇರೆ ಇದ್ದಲ್ಲಪ್ಪ, ಇವತ್ತು ಬೆಳಿಗ್ಗೆ ಎದ್ದು ಕೂಡ ಹೀಗೆ ಹಾಕಿದ್ದಿ ಅಂತ ಕೇಳಿದ್ರೆ ಅದು ಬೇರೆನೆ ಒಳಗೆ ಮೆಂಟಲ್ ಸೆಟಪ್ ಬೇರೆ ಆಗಿರುತ್ತೆ, ಬೆಳಿಗ್ಗೆ ಎಲ್ಲಿ ನೋಡಿದ್ರೆ ಆನಂದ ಕಾಣಿಸ್ತಾ ಇರುತ್ತೆ. ಆ ತರ ವಿಶೇಷವಾಗಿರತಕ್ಕಂಥ ಆ ಮನಾಂಸಿ ಆಸನ್ ಪ್ರಸನ್ನಾನಿ ಸಾಧೂನಾಂ ಅಪರದ್ರೋಹಾಂ, ಇನ್ನೊಬ್ಬರಿಗೆ ದ್ರೋಹ ಮಾಡದೆ ಇರೋರಿಗೆ ಮಾತ್ರ ಮನಸ್ಸು ಸಂತೋಷವಾಯಿತಂತೆ. ದುಂದುವೆಗಳು ಮೆಲಗುತ್ತಾ ಇವೆ. ನಂತರ ಕಿನ್ನರ ಗಂಧರ್ವರೆಲ್ಲರೂ ಕೂಡ ವಿಶೇಷವಾಗಿ ಆ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ನಂತರ ವಿಶೇಷವಾಗಿ ವಿದ್ಯಾಧರರು ಅಪ್ಸರರು ಎಲ್ಲರೂ ಕೂಡ ನರ್ತನ ಮಾಡುತ್ತಾ ಇದ್ದಾರೆ. ಮುಮುಚುಹು ಮುನಯೋ ದೇವಾ ಸುಮನಾಂಸಿ ಮುದಾನ್ವಿತಾ. ದೇವತೆಗಳು ಮುನಿಗಳು ಎಲ್ಲರೂ ಕೂಡ ಆ ಕೃಷ್ಣನ ಮೇಲೆ ಪುಷ್ಪ ವೃಷ್ಟಿಯನ್ನು ಮಾಡತಾ ಇದ್ದಾರಂತೆ. ಅಲ್ರಿ, ಆ ಪುಷ್ಪವೃಷ್ಟಿ ಮಾಡಿದ್ರೆ ಆ ಜೈಲು ತುಂಬಾ ಹೂ ತುಂಬಿಕೊಂಡ್ಬಿಟ್ರೆ ಗತಿ ಏನು ಅಂತ ಹೇಳ್ತಾರೆ. ಆ ಹೂ ಅವರಿಗೆ ಕಾಣಿಸಬೇಕಷ್ಟೇ ಹೊರತು ಮಿಕ್ಕವರಿಗೆ ಕಾಣಿಸಲಿಕ್ಕೆ ಸಾಧ್ಯವಿಲ್ಲ. ದೇವತೆ ಅದಕ್ಕೆ ಯಾವ್ದಾದ್ರೂ ಯಜ್ಞ ಇಂಥದ್ದು ಒಳ್ಳೆಯದು ಇದು ಮಾಡಿದಾಗ ಮಳೆ ಬರುತ್ತಲ್ಲ, ಮಳೆ ಬರುತ್ತೆ ಅಂದ್ರೆ ಅದು ದೇವತೆಗಳು ಸುರಿಸಿದ ಪುಷ್ಪವೃಷ್ಟಿ ತುಂತುರು ಹನಿ ರೂಪದಲ್ಲಿ ನಮಗೆ ಕಾಣುತ್ತೆ ಅಂತ ಅದಕ್ಕೆ ಹೇಳುತ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಪುಷ್ಪವೃಷ್ಟಿಯನ್ನ ಮಾಡುತ್ತಾ ಇದ್ದಾರೆ. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲ. ಹೇಗೆ ಪುಷ್ಕಲನಾದ ಚಂದ್ರ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಬರ್ತಾನೋ ವಿಶೇಷವಾಗಿ ಆ ರೀತಿಯಲ್ಲಿ ಕೃಷ್ಣ ಬಂದ, ಹೇಗೆ ಆವಿರ್ಭೂತನಾದ ಹೊರಗೆ ಬಂದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಯಾರಿವ ಅಂದ್ರೆ ಸರ್ವ ಗುಹಾಶ್ರಯ, ಎಲ್ಲರ ಹೃದಯದಲ್ಲಿ ಬಿಂಬ ಮೂರ್ತಿಯಾಗಿ ಯಾರಿದ್ದಾನೋ ಅವನೇ ಒಂದು ರೂಪ ಧಾರಣೆ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದಾನೆ. ಅಲ್ಲಿ ಶಬ್ದ ಹಾಕ್ತಾ ಇದ್ದಾರೆ ದೇವಕ್ಯಾಂ ದೇವರೂಪಿಣ್ಯಾಂ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವಂ ರೂಪಯತೀತಿ ದೇವರೂಪಿಣಿ ಅಂದ್ರೆ ಆ ಭಗವಂತ ಹೊರಗೆ ಬಂದು ವಿಶೇಷವಾಗಿ ಈ ಆಕಾರದಲ್ಲಿ ಕಾಣಿಸಲಿಕ್ಕೆ ಆಕೆ ಕಾರಣ. ಅದನ್ನ ಕೃಷ್ಣ ಭಗವಂತ ಹೇಳ್ತಾನೆ, ಭಗವಂತ ದರ್ಶನ ಕೊಟ್ಟು ಅವರಿಗೆ ಹೇಳ್ತಾನೆ ನೀವು ತಪಸ್ಸು ಮಾಡಿದ್ದೀರಿ ಹಿಂದೆ ನಿಮಗೆ ನಾನು ದರ್ಶನ ಕೊಟ್ಟಿದ್ದೆ, ನಿಮಗೆ ಯಾವ ರೂಪದಿಂದ ಹಿಂದೆ ದರ್ಶನ ಕೊಟ್ಟಿದ್ನೋ ಅದೇ ರೂಪದಿಂದ ಈಗ ದರ್ಶನ ಕೊಡ್ತಾ ಇದ್ದೇನೆ. ಯಾಕೆ ಅಂದ್ರೆ ಪ್ರಾಗ್ಜನ್ಮ ಸ್ಮರಣಾಯ ವೈ ಅಂತ ಹೇಳ್ತಾರೆ, ಹಿಂದಿನ ಜನ್ಮ ಸ್ಮರಣೆ ಬರಲಿಕ್ಕಾಗಿ ಆ ಜನ್ಮದ ರೂಪದಿಂದ ದರ್ಶನ ಕೊಟ್ಟೆ ಅಂದ್ರು. ಹಾಗಾದರೆ ಇಲ್ಲಿ ಭಗವಂತ ಇಂಥ ರೂಪದಿಂದಲೇನೆ ಹೊರಗೆ ಬರಲಿಕ್ಕೆ ಕಾರಣ ಯಾರು? ಆಕೆ, ಆಕೆಯ ತಪಸ್ಸು, ಹಿಂದಿನ ತಪಸ್ಸು. ಅದಕ್ಕೆ ದೇವರೂಪಿಣ್ಯಾಂ ಅಂತ ಶಬ್ದವರ ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನ ಭಗವಂತ ಹೊರಗೆ ಬಂದಿದ್ದಾನೆ, ಹೇಗಿದ್ದಾನಂತ ಹೇಳ್ತಾ ಇದ್ದಾರೆ. ತಮದ್ಭುತಂ ಬಾಲಕಮಂಬುಜ ಕ್ಷಣಂ ಚತುರ್ಭುಜಂ ಶಂಖ ಗದದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗರಶೌಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭದಂ ಮಹಾರ್ಹ ವೈಭೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಹುಟ್ಟಿದವ ಹೇಗಿದ್ದಾನೆ ಅಂತ ವರ್ಣನ ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಎಷ್ಟಕ್ಕೆ ಎಷ್ಟೊತ್ತು ಶುರು ಮಾಡಿದ್ವಿ? 7:20 ಬಾಲಂ ಅಂತ ಹೇಳಿಲ್ಲ, ಹುಟ್ಟಿದವರು ಎಂತವ ಬಾಲಂ ಅಂತ ಹೇಳಿಲ್ಲ, ಬಾಲಕಂ ಸಕ್ಕ ಅಂತ ಶಬ್ದವನ್ನು ಹಾಕ್ತಾ ಇದ್ದ. ಯಾಕೆ ಅಂದ್ರೆ ಇವನು ಹುಡುಗ ಅಲ್ಲ, ಹುಡುಗನಂತೆ ಕಾಣುವವನಾದ್ದರಿಂದ ಬಾಲಕಂ. ಅದಕ್ಕೆ ಇವನು ಬಾಲಕ, ಹುಡುಗನಂತೆ ಕಾಣುವವ, ಎಂತವ ಇವ ಅದ್ಭುತ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಎಲ್ಲಾ ಗುಣಗಳು ಎಷ್ಟು ಪೂರ್ಣ. ಕಮಲ ದಳದಂತೆ ವಿಶೇಷವಾಗಿ ಕಣ್ಣುಗಳಿವೆ, ಅದಕ್ಕೆ ಕಮಲ ದಳಾಯಕ ಅಕ್ಷನಾಗಿದ್ದಾನೆ. ಏನು ಅಷ್ಟೇ ಹೇಗಿದ್ದಾನೆ? ಚತುರ್ಭುಜಂ ಶಂಖ ಗದಾದಿ ಉಜ್ಜದ ಆಯುಧಂ. ಆ ಭಗವಂತ ನಾಲ್ಕು ಭುಜಗಳಿಂದ ಹುಟ್ಟಿದ್ದಾನಂತೆ. ಹುಟ್ಟೋ ಕಾಲಕ್ಕೆ ಎರಡು ಭುಜದಿಂದ ಹುಟ್ಟಿಲ್ಲ, ನಾಲ್ಕು ಭುಜದಿಂದ ಬಂದಿದ್ದಾನೆ. ಅವಾಗ ಹೇಳು ದೇವರಿಗೆ ಎಷ್ಟು ಭುಜ ಅಂದ್ರು, ದೇವರಿಗೆ ಎಷ್ಟು ಭುಜ ಅಂದ್ರೆ ಅನಂತ ಭುಜಗಳಿವೆ ಭಗವಂತನಿಗೆ. ಯಾವಾಗ ಎಲ್ಲ ನಮ್ ಕಾಣಿಸೋದು 2, 4, 6, 8, 16, 32 ಅಂತ ಗೊತ್ತೆ, 32 ಭುಜ ಅಂತ. ಅದಕ್ಕಂದ್ರು ಪ್ರತಿಯೊಂದು ರೂಪಕ್ಕೂ ದೇವರಿಗಿರೋದು ಅನಂತ ಭುಜಗಳು. ಆತ ಎರಡು ತೋರಿದರೆ ಎರಡು ಭುಜ ಅಂತ ಹೇಳುತ್ತಾರೆ, ನಾಲ್ಕು ಅನಂತ ಭುಜವೇ. ಅದರಿಂದ ಅಂಬುಜ ಕ್ಷಣಂ ಚತುರ್ಭುಜಂ, ನಾಲ್ಕು ಭುಜಗಳನ್ನು ಧಾರಣೆ ಮಾಡಿದ್ದಾನೆ. ಶಂಖ ಗದಾದಿ ಆಯುಧಂ ಉದ್ಯದ ಆಯುಧಂ, ಶಂಖ ಚಕ್ರ ಗದಾ ಮೊದಲಾದಂಥ ಆಯುಧಗಳನ್ನು ಧಾರಣ ಮಾಡಿದ್ದಾನೆ ಅಂದರು. ಅಲ್ಲೂ ಮತ್ತು ಹೇಳ್ತಾರೆ ಉದ ಆಯುಧಂ ಅಂದರೆ ವಿಶೇಷವಾಗಿ ಆಯುಧಗಳನ್ನು ಹಿಡಿದ ರೀತಿ ಹೇಗೆ ಅಂದ್ರೆ ಪ್ರಯೋಗ ಮುದ್ರೆಯಲ್ಲಿ ಭುಜಗಳನ್ನು ಎತ್ತಿ ವಿಶೇಷವಾಗಿ ಹಿಡ್ಕೊಂಡಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ, ಒಳ್ಳೆ ಶ್ರೀವತ್ಸ ಚಿಹ್ನೆಯನ್ನ ಇಟ್ಟುಕೊಂಡಿದ್ದಾನೆ. ಇಲ್ಲ, ಅವನ್ ಬಿಟ್ಬಿಡ್ರಿ, ನೀವ್ ನೋಡ್ಬೇಡ. ದೇವರು ಶ್ರೀವತ್ಸ ಚಿಹ್ನೆಯನ್ನು ಇಟ್ಟುಕೊಂಡಿರುತ್ತಾನೆ. ಶ್ರೀವತ್ಸ ಚಿಹ್ನೆ ಅಂತ ಮತ್ತು ಸಂಶಯ ಎಲ್ಲಿದೆ ಅಂತ, ಎಡಗಡೆ ಇರುತ್ತಾ ಬಲಗಡೆ ಇರುತ್ತಾ ಗೊತ್ತಿಲ್ಲ, ಸದ್ಯಕ್ಕೆ ಗೊತ್ತಿಲ್ಲ. ದೇವರ ಬಲಕ್ಕಿರುತ್ತೆ, ದೇವರ ಬಲಕ್ಕಿರುವುದೇ ಶ್ರೀವತ್ಸ ಚಿಹ್ನ. ಅದು ಯಾವಾಗ ನಮಗೆ ಶ್ರೀನಿವಾಸನ ಹತ್ರ ಹೋದಾಗ ಅಭಿಷೇಕ ಕಾಲಕ್ಕೆ ಗೊತ್ತಾಗುತ್ತೆ. ದೇವರ ಬಲಗಡೆ ಭಾಗದಲ್ಲಿ ಲಕ್ಷ್ಮೀದೇವಿಯ ಚಿಹ್ನ ಕೂತಿರುತ್ತೆ. ಅದಕ್ಕೆ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ, ಆ ವಿಶೇಷವಾದಂತಹ ಕೊರಳಲ್ಲಿ ಕೌಸ್ತುಭ ಮಣಿ ಇದೆ. ಪೀತಾಂಬರಂ, ಒಳ್ಳೆ ಪೀತಾಂಬರ ಧಾರಣೆ ಮಾಡಿಕೊಂಡಿದ್ದಾನೆ. ಸಾಂದ್ರ ಪಯೋದ ಸೌಭಗಂ, ಅಂದ್ರೆ ಪಯಸ್ಸು ಅಂದ್ರೆ ನೀರು, ಪಯೋದ ಅಂದ್ರೆ ನೀರನ್ನು ಕೊಡೋದು ಅಂದ್ರೆ ಮೇಘ, ಅಂದ್ರೆ ಕಪ್ಪಗಿರುವಂತಹ ಒಳ್ಳೆ ದಟ್ಟವಾದ ನೀಲಿ ಮೇಘ ಏನಿರುತ್ತೆ ಅದರ ಕಾಂತಿಯಿಂದ ಬೆಳಗ್ತಾ ಇದ್ದಾನೆ ಭಗವಂತ. ಇನ್ನ ವಿಶೇಷವಾದ ವೈಢೂರ್ಯ ಕಿರೀಟ ಕುಂಡಲತ್ಪಿಷ ಮಹಾರ್ಹ ಅಂದ್ರು, ಅಂದ್ರೆ ಆ ದೇವರು ಹಾಕೊಂಡಿರುವಂತಹ ಕಿರೀಟ ಕುಂಡಲ ಅದರ ರತ್ನಗಳು ಇವೆಲ್ಲ ಎಂಥವು ಅಂದ್ರೆ ತುಂಬಾ ದೊಡ್ಡವಯ್ಯ, ನಿಮಗೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಮಹಾರ್ಹ, ಮಹಾಂತರು ಜ್ಞಾನಿಗಳು ಅವರಿಂದಲೇನೆ ಅರ್ಹ, ಅಂದ್ರೆ ಪೂಜೆಗೆ ಯೋಗ್ಯವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಏನು ಅಂತ ನಮಗೆ ಅರ್ಥ ಆಗಲ್ಲ. ಅದನ್ನ ಚೆನ್ನಾಗಿ ಮಹಾರ್ಹ ಶಬ್ದಕ್ಕೆ ಅರಣ್ಯಕಾಚಾರ್ಯರು ಷೋಡಶಿ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿಕೊಡುತ್ತಾರೆ. ದೇವರ ತಲೆಯ ಮೇಲೆ ಕಿರೀಟ ಇದೆ. ಆ ಕಿರೀಟ ಹೇಗಿದೆ ಅಂದ್ರೆ ಹೇಳ್ತಾರೆ, ಮತ್ಸ್ಯಾತ್ಮಕ ಕಿರೀಟ ಅಂದ್ರೆ ಮೀನುಗಳಿಂದ ತಯಾರಾದ, ಒಂದು ವೇಳೆ ಚಿಕ್ಕ ಚಿಕ್ಕ ಮೀನುಗಳು ಒಂದರ ಬಾಲ ಒಂದು ಹಿಡ್ಕೊಂಡು ಹಾಗೆ ಎಲ್ಲ ಒಂದು ಕಿರೀಟದ ಆಕಾರದಲ್ಲಿ ಬಂದರೆ ಕದಲುವ ಮೀನುಗಳು, ಕದಲುವ ಮೀನುಗಳೇ ಒಂದು ಕಿರೀಟದ ಆಕಾರದಲ್ಲಿ ಬಂದರೆ ಅದು ದೇವರ ಕಿರೀಟ. ಆ ಮೀನುಗಳೆಲ್ಲ ಇವನೇ, ಇವನದ್ದೇ ಮತ್ಸ್ಯಾಕೃತಿ, ಎಲ್ಲ ಮೀನುಗಳಿಂದ ತಯಾರಾದ ಕಿರೀಟ. ಅದಕ್ಕೆ ಗರುಡ ದೇವರು ವೈಕುಂಠದಲ್ಲಿರುವಂತಹ ದೊಡ್ಡ ದೇವರ ಮೂರ್ತಿಯ ಆ ದೇವರ ಕಿರೀಟ ತಂದು ಚಿಕ್ಕ ಕೃಷ್ಣನ ತಲೆಗಿಟ್ಟ ಸರಿ ಆಯ್ತಂತೆ, ವಿತೌಟ್ ಆಲ್ಟ್ರೇಷನ್. ಹೇಗಾಯಿತು ಅಂತ ಪ್ರಶ್ನೆ ಮಾಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಆ ಮೀನುಗಳು ಚಿಕ್ಕದಾದರೆ ಕಿರೀಟ ಚಿಕ್ಕದಾಗುತ್ತೆ, ಮೀನುಗಳು ದೊಡ್ಡದಾದರೆ ಕಿರೀಟ ದೊಡ್ಡದಾಗುತ್ತೆ ಅಂತ. ಅದ್ಭುತವಾದ ಅವನ ರೂಪಗಳಿಂದೇ ಕೂಡಿರತಕ್ಕಂಥ ಅದ್ಭುತವಾದ ಆಭರಣಗಳಿವೆ, ಅದರಿಂದ ಹೊಳೆಯುತ್ತಾ ಇದ್ದಾನೆ. ತ್ವಿಷಾ ಪರಿತ್ವಕ್ತ ಸಹಸ್ರ ಕುಂತಲಂ, ಆತನ ಕಿರೀಟ ಕುಂಡಲ ಅದರ ವಿಶೇಷವಾದ ಹೊಳಪು ಆತನ ಕೂದಲು ಮೇಲೆ ಬಿದ್ದು ಅದು ಹೊಳೆಯುತ್ತಾ ಇದೆ. ನಂತರ ಉದ್ದ ಮತಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ, ಆತನಿಗೆ ವಿಶೇಷವಾಗಿರತಕ್ಕಂತಹ ಕಾಂಚಿ ಅಂದರೆ ಸೊಂಟಕ್ಕೆ ಡಾಗು, ಕಂಕಣ, ಆ ಕಡಗ ಮೊದಲಾದ ಎಲ್ಲವನ್ನ ಹಾಕೊಂಡಿದ್ದಾನಂತೆ. ಅದರಿಂದ ಹೊಳೆಯುತ್ತಾ ಇರುವ ಭಗವಂತನನ್ನ ವಸುದೇವ ಐಕ್ಷತ, ವಸುದೇವ ನೋಡಿದ. ಅಲ್ಲಿ ಅರಣ್ಯಕಾಚಾರ್ಯ ವರ್ಣನೆ ಮಾಡುತ್ತಾರೆ, ದೇವರ ಶಿರಸ್ಸಿನಿಂದ ಪಾದ ಪರ್ಯಂತ ಪ್ರತಿಯೊಂದು ಆಭರಣ ಎಂಥದ್ದು ಅಂದ್ರೆ ಭಗವದ್ ರೂಪಗಳೇ ಆಭರಣ ರೂಪಗಳಲ್ಲಿ ನಿಂತಿವೆ. ಅಲ್ಲಿ ಲಕ್ಷ್ಮೀದೇವಿ ಆಭರಣಾತ್ಮಕವಾಗಿ ತಾನು ನಿಂತಿದ್ದಾಳೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಸವಿಸ್ಮಯೋತ್ಪುಲ್ಲ ವಿಲೋಚನೋ ಹರಿನ್ ಸುತಂ ವಿಲೋಕ್ಯ ಆನಗದೊಂದು ಬಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರವೋ ಸಂಭ್ರಮೋಸ್ಪೃಶನ್ ಮುದ ವಿಜಭ್ಯ ಅಯುತಮ ಅಪ್ಲುತೋ ಗವಾಂ. ಇಲ್ಲಿ ಒಳ್ಳೆ ವಿಚಾರವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಸುಮ್ಮನೆ ಕೊಡು ಮಗ, ನೀನು ಪುರಾಣ ಕೇಳ್ಬೇಕಲ್ಲ, ಹೌದಲ್ವಾ, ಗಲಾಟೆ ಮಾಡಬಾರ್ದಲ್ಲ. ನನ್ನ ಕಡೆ ನೋಡ್ತಾ ಇರ್ಬೇಕು, ಆಗ್ತಾ ಇರ್ಬೇಕು. ಸರಿ, ಆ ಭಗವಂತನನ್ನು ನೋಡುತ್ತಾ ಆ ನೋಡಿದಾಗ ಆತನ ಹೊಳಪು, ಆ ಕಾಂತಿ ಎಲ್ಲವನ್ನು ನೋಡಿ ವಿಸ್ಮಯ, ಆಶ್ಚರ್ಯ ಆಯಿತಂತೆ. ಅದರಿಂದ ವಸುದೇವನ ಕಣ್ಣು ದೊಡ್ಡದೆ, ತಪ್ಪ ಹೇಗಿದ್ದಾನಲ್ಲ ಅಂತ. ವಿಸ್ಮಯ ಉತ್ಫುಲ್ಲ ಲೋಚನ, ಚೆನ್ನಾಗಿ ಅರಳದ ಕಣ್ಣಿಂದ ನೋಡ್ತಾ ಇದ್ದಾನೆ. ನಂತರ ಹರಿಂ ಸುತಂ ವಿಲೋಕ್ಯ, ಎರಡೂ ಶಬ್ದ ಹಾಕ್ತಾ ಇದ್ದಾರೆ. ಆನಕದುಂದುಭಿ, ಆನಕದುಂದುಭಿ ಅಂದ್ರೆ ವಸುದೇವನಿಗೆ ಹೆಸರು. ವಸುದೇವ ಹುಟ್ಟಿದಾಗ ಮೇಲೆ ದುಂದುಭಿ ಶಬ್ದ ಕೇಳಿಸ್ತಂತ, ದೇವತೆಗಳು ಬಾರಿಸೋದು. ಅದಕ್ಕೆ ಅದು ಯಾರಿಗೆ, ಜಗತ್ತಿಗೆಲ್ಲ ಕೇಳಿಸೋದಕ್ಕೆ ಆತನ ಆನಕದುಂದುಭಿ ಅಂತ ಕರೆದರು. ಅಂತ ವಸುದೇವ ಸುತಂ ವಿಲೋಕ್ಯ ಮಗನ್ನ ನೋಡಿದ್ರಂತ, ನೋಟದಲ್ಲಿ ವ್ಯತ್ಯಾಸ ಬಂತು. ಹರಿಂ ಸುತಂ ವಿಲೋಕ್ಯ ಅಂದ್ರು. ಆ ಶಿಶುವನ್ನ ನೋಡ್ತಾ ಇದ್ದಾರೆ, ಇವ ದೇವ ಅಂತ ಎಚ್ಚರ ಬರ್ತಾ ಇದೆ, ಮಗ ಅಂತಲೂ ಬರ್ತಾ ಇದೆ, ಎರಡೂ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬರ್ತಾ ಇದೆ. ಆವಾಗ ಕೃಷ್ಣ ಹುಟ್ಟಿದ ಆ ಉತ್ಸವದ ಸಂಭ್ರಮಕ್ಕಾಗಿ ಸ್ನಾನವನ್ನ ಮಾಡ್ತಾ ಇದ್ದಾನಂತೆ. ವಿಶೇಷವಾಗಿ ದ್ವಿಜೇಭ್ಯ ಆಪ್ಲುತ ಅಯುತಂ ಗವಾಂ ದದೌ, ಇಷ್ಟು 10,000 ಆಕಳನ್ನ ಬ್ರಾಹ್ಮಣರಿಗೆ ಸ್ನಾನ ಮಾಡಿ ದಾನ ಮಾಡಿದ. 10,000 ಆಕಳ ದಾನ ಮಾಡಿದ. ಮುಂದಕ್ಕೆ ಹೋಗೋಣವಾ? ಅವಾಗ ಅಂದ್ರು, ನೀವು ಪುರಾಣ ಕೇಳೋ ಕಾಲಕ್ಕೆ ನಿದ್ದೆ ಮಾಡ್ತಾ ಇದ್ದೀರಾ, ಎಚ್ಚರದಲ್ಲಿದ್ದೀರಾ ಅಂತ ಕೇಳ್ತಾರೆ. ಅದೇ ಅಂದ್ರು, ಜೈಲಲ್ಲಿ ಕೂತಿದ್ದಾನೆ, ಜೈಲಲ್ಲಿ ಕೂತಿರೋ ಕಾಲಕ್ಕೆ ಆ ಮಹಾನುಭಾವ ಅಲ್ಲಿ ನೋಡಿದ್ರೆ ಕಂಸ ಎಲ್ಲಿ ಬರ್ತಾನೋ, ಕೊಂದು ಬಿಡ್ತಾನೋ ಅಂತ ಹೆದರುವಾಗ, ಆ ಇರೋದು ಸ್ವಲ್ಪ ಜಾಗ, ಅದರೊಳಗೆ 10,000 ಆಕಳು ಸಪ್ಲೈ ಮಾಡಿದ್ದಾರ ಆತನಿಗೆ. ಒಂದ ಆಕಳ ಇದೆ ಪಕ್ಕದಲ್ಲಿ, ಒಂದ ಎರಡ ಒಂದೇ, ಎಷ್ಟು ಒದರ್ತಾ ಇರುತ್ತದೆ, ಓ ಅಂತ ಒದರ್ತಾನೆ ಇರುತ್ತೆ. ರಾತ್ರಿ ಒಂದು ಸಲ ಅದಕ್ಕೆ ಮೂಡ್ ಬಂದ್ಬಿಡುತ್ತೆ, ನಮ್ಗೆ ನಿದ್ದೆ ಬರಲ್ಲ. ಅಂತ ಕಾಲಕ್ಕೆ 10,000 ಆಕಳು ಆ ಚಿಕ್ಕ ಜಾಗದಲ್ಲಿ ಸೇರಿದರೆ ಎಷ್ಟು ಶಬ್ದ ಬರಬೇಕು, ಎಷ್ಟು ಆಕಳು ಒದರಬೇಕು. ಅಲ್ಲ, ಬ್ರಾಹ್ಮಣರು ಎಲ್ಲಿಂದ ಬಂದರು ಆ ರಾತ್ರಿಯಲ್ಲಿ, ಆ ಜೈಲಲ್ಲಿ ಎಷ್ಟು ಜನ ಬ್ರಾಹ್ಮಣರು ಬಂದರು, ಎಲ್ಲಿಂದ ಬಂದರು, ಯಾರು ಕರ್ಕೊಂಡು ಬಂದರು, ಹೇಳಿದ್ದಂತೂ ಸತ್ಯ. ಏನು, ಬ್ರಾಹ್ಮಣರು ಬಂದಿದ್ರು, ಆಕಳು ಬಂದಿತ್ತು, ಆಕಳನ್ನ ಬ್ರಾಹ್ಮಣರಿಗೆ ದಾನ ಕೊಟ್ಟರು ಅಂದ್ರೆ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವ ಹೊರಗಿನ ಬ್ರಾಹ್ಮಣರು, ಹೊರಗಿನ ಆಕಳು ಬಂದಿಲ್ಲ, ಇನ್ಯಾವುದು ಅಂತ ಹೇಳ್ತಾ ಇದ್ದಾರೆ. ಮನಸ್ಸಲ್ಲೇ ಆಕಳುಗಳು, ಮನಸ್ಸಲ್ಲೇ ಬ್ರಾಹ್ಮಣರು, ಅವರಿಗೆ ದಾನ ಮಾಡಿದ ಅಂದು. ಅಯ್ಯೋ, ನಾವು ಹಾಗಾದ್ರೆ ನಾಳೆ ಬೆಳಿಗ್ಗಿಂದ ಮನಸ್ಸಲ್ಲೇ ಎಲ್ಲ ದಾನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಆಯ್ತಲ್ಲ, ಹೊರಗೆ ದಾನ ಮಾಡೋದೇ ಬೇಡ. ಹಾಗಾದ್ರೆ ಅಲ್ಲ, ಇದು ಕೇಳಿದವರಿಗೆ ಸ್ವಲ್ಪ ಮನಸ್ಸಲ್ಲಿ ಬರಬೇಕಲ್ಲ, ಭಾವನೆ ಬರಬೇಕಲ್ಲ. ಇಲ್ಲಂಗಿದ್ರೆ ಇಂಥ ಅಪರೂಪದ ಅನುಸಂಧಾನಗಳನ್ನು ಹೇಳ್ತಾ ಇದ್ದಾರೆ, ಅದರ ಕುರಿತು ನಾವು ಗಮನ ಕೊಡೋದೇನೆ. ಏನೋ ಇದು ಕೃಷ್ಣ ಹುಡುಗ ಹುಟ್ಟಿಕೊಳ್ಳಿ, ಇದು ಸ್ನಾನ ಮಾಡಿದ ಕೊಟ್ಟ, ಎಲ್ಲಿಂದ ಕೊಟ್ಟ, ಎಲ್ಲಿಂದ ಬಂತು, ಅದರ ಆಲೋಚನೆಯೇ ಮಾಡದಿದ್ರೆ. ಅದಕ್ಕೆ ಹೇಳುತ್ತಾರೆ, ಭಾರತದಲ್ಲಿ ಒಂದು ಕಥಾ ಬರುತ್ತೆ. ಬಲರಾಮ ದೇವರು ಈ ಯುದ್ಧ ಕಾಲದಲ್ಲಿ, ನಾನು ಯಾರ ಕಡೆ ಇರಲ್ಲ, ಇಬ್ಬರ ಕಡೆ ಯುದ್ಧ ಮಾಡಲ್ಲ, ಪಾಂಡವರ ಕಡೆ ಇರಲ್ಲ, ಕೌರವರ ಕಡೆ ಇರಲ್ಲ ಅಂತ ಹೇಳಿ ತೀರ್ಥಯಾತ್ರೆಗೆ ಹೊರಡ್ತಾರೆ. ಸರಸ್ವತಿ ತೀರದಲ್ಲಿ ಒಂದು ಕಡೆ ಬರುವಾಗ ಒಂದು ತೀರ್ಥದಲ್ಲಿ ಸ್ನಾನ ಮಾಡುತ್ತಾರೆ. ಸ್ನಾನ ಮಾಡಿ ತುಂಬಾ ಸಂತೋಷ ಆಗಿ 2 ವಾರಗಳ ಕಾಲ ಅಲ್ಲೇ ಇದ್ದು ಬಿಡುತ್ತಾರೆ. ಗದಾಯುದ್ಧ ಪರ್ವದಲ್ಲಿ ಸ್ವಲ್ಪ ಮುಂಚೆ ಬರಲಿಕ್ಕೆ ಇವೆಲ್ಲ ಬರುತ್ತಲ್ಲಿ. ಅವಾಗ ಹೇಳುತ್ತಾರೆ, ಯಾಕಷ್ಟು ಕಾಲ ಇದ್ರು ಅಂದ್ರೆ, ಆ ತೀರ್ಥದ ಮಹಿಮೆ ಹೇಳೋ ಕಾಲಕ್ಕೆ ಹೇಳುತ್ತಾರೆ. ಹಿಂದೆ ಈ 3 ಜನ ಜ್ಞಾನಿಗಳು, ಅವರ ಹೆಸರು ಏಕತ ದ್ವಿತ ತ್ರಿತ ಅಂತ 3 ಜನ. ಅಲ್ಲಿ ಪರೀಕ್ಷಿನ್ ಮಹಾರಾಜನ ಸುತ್ತೂ ಬಂದಿರತಕ್ಕಂಥ ಜ್ಞಾನಿಗಳ ಹೆಸರು ಹೇಳುವಾಗ ತ್ರಿತ ಅಂತ ಹೇಳ್ತಾರೆ. ತ್ರಿತನೂ ಬಂದಿದ್ದ. ಆ ಏಕತ ಎಂಬುವನು ದ್ವಿತ ತ್ರಿತ ಎಂಬುವರಕ್ಕಿಂತ ಮಹಾತಪಸ್ವಿ. 3 ಸೇರಿ ರಾಜರತ್ರ ಹೋಗಿ ಸೋಮಯಾಗ ಮಾಡಲಿಕ್ಕೆ ಬೇಕಾದ ಎಲ್ಲಾ ಸರಕು ಪಶುಗಳು ಎಲ್ಲಾ ಕರ್ಕೊಂಡು ಬರ್ತಾ ಇರ್ತಾರೆ. ಆ ಕಾಲಕ್ಕೆ ಕೃತಯುಗದಲ್ಲೇ, ಆ ಕಾಲಕ್ಕೇನೆ ಆ ಇಬ್ಬರು ಅಣ್ಣಂದ್ರಿಗೆ ಅಂದ್ರೆ ಈತನ ಮೇಲೆ, ಏಕತನ ಮೇಲೆ ಸ್ವಲ್ಪ ಮನಸ್ಸು ಬೇರಾಗುತ್ತೆ. ಇವನಿಗೆ ತಪಶಕ್ತಿ ಜಾಸ್ತಿ ಇದೆ, ಮತ್ತು ಹೋದ್ರು ಜನ ಕೊಡ್ತಾರೆ, ನಾವು ಹೋದ್ರೆ ಮತ್ತು ಕೊಡಲ್ಲ, ಅದಕ್ಕೆ ಅದೆಲ್ಲ ನಾವೇ ಇಟ್ಟುಕೊಂಬೋಣ ಅಂತ ತಲೆಗೆ ಅವಾಗೆ ಬಂತು. ಇವಾಗ ಬರೋದೇ ಅವಾಗೆ ಬಂತು. ಅದಕ್ಕೆ ಆ ಕಾಡಿನ ಮಾರ್ಗದಲ್ಲಿ ಬರುವ ಕಾಲಕ್ಕೆ ಎದುರಿಗೆ ಒಂದು ತೋಳ ಕತ್ತಲಾಗ್ತಾ ಇದೆ, ತೋಳ ಬರ್ತಾ ಇದೆ. ಆ ತೋಳನ ನೋಡಿದ ಕೂಡಲೇ ಮುಂದೆ ಏಕತ ಹೋಗ್ತಾ ಇದ್ದಾನೆ. ಅದಕ್ಕೆ ತೋಳ ನೋಡಿದ ಕೂಡಲೇ ಸರಕೊಂಡ ಪಕ್ಕಕ್ಕೆ. ಸರಕೊಂಡ ಕೂಡಲೇ ಅಲ್ಲಿ ಹಾಳು ಬಾವಿ ಇತ್ತು, ನೆಲಸಮವಾದ ಹಾಳು ಬಾವಿ, ಅದರಲ್ಲಿ ಬಿದ್ದ. ಇಬ್ಬರು ಆತನನ್ನ ಎಬ್ಬಿಸಲಿಲ್ಲ, ಮಾತಾಡಿಸಲಿಲ್ಲ, ತಮ್ಮ ಪಾಡಿಗೆ ತಾವು ಹೊರಟು ಹೋಗ್ತಾರೆ. ಒಬ್ಬನೇ ಬಾವಿಯಲ್ಲಿ ಬಿದ್ದಿದ್ದಾನೆ. ಬಾವಿ ಸಾರಿಸಿ ರಂಗೋಲಿ ಹಾಕಿದೆ, ಒಂದು ತೊಟ್ಟು ನೀರಿಲ್ಲ, ಆಳವಾಗಿದೆ, ಮೇಲೆ ಬರಲಿಕ್ಕೆ ಪಾಗಿ ಇಲ್ಲ, ಎಲ್ಲೂ ಬರ್ಲಿಕ್ಕಾಗಲ್ಲ. ಒಂದು ಬಳ್ಳಿ ಮಾತ್ರ ಅಲ್ಲಿ ನೆತ ಆಡ್ತಾ ಇದೆ, ಮುಟ್ಟಿದ್ರೆ ಮುರಿದೋಗುತ್ತೆ. ಅವಾಗ ಆತ ಸಂಕಲ್ಪ ಮಾಡ್ತಾ ಇದ್ದಾನೆ, ನಾನು ಹೇಗಾದ್ರೂ ಸೋಮಯಾಗ ಮಾಡಲೇಬೇಕು. ಸ್ನಾನಕ್ಕೆ ನೀರಿಲ್ಲ, ಪದಾರ್ಥಗಳಿಲ್ಲ, ಸೋಮಯಾಗ ಇಲ್ಲಿಂದ ಮಾಡ್ಲಿಕ್ಕಾಗುತ್ತೆ. ಭಾರತದಲ್ಲಿ ಹೇಳ್ತಾ ಬರ್ತಾರೆ, ಆತ ಮನಸ್ಸಿನಲ್ಲೇ ಸ್ನಾನ ಮಾಡಿದ, ಮನಸ್ಸಿನಲ್ಲೇ ಕುಂಡ ಹಾಕಿದ, ಮನಸ್ಸಿನಲ್ಲೇ ಪದಾರ್ಥಗಳು ಕಲ್ಪನೆ ಮಾಡಿದ, ಮನಸ್ಸಿನಲ್ಲೇ ಪಶುಗಳನ್ನು ಕಲ್ಪನೆ ಮಾಡಿದ, ಮನಸ್ಸಿನಲ್ಲೇ ಬ್ರಾಹ್ಮಣರನ್ನು ಚಿಂತನೆ ಮಾಡಿದ, ಮನಸ್ಸಿನಲ್ಲೇ ಯಾಗ ಆಹುತಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ, ಹೊರಗೆ ಮಾತ್ರ ಗಟ್ಟಿಯಾಗಿ ಮಂತ್ರ ಹೇಳ್ತಾ ಇದ್ದ. ನೋಡಿದರೆ ಒಬ್ಬನೇ ಬ್ರಾಹ್ಮಣ ಮಂತ್ರ. ಸರಿ, ಈ ಮನಸ್ಸಿನಲ್ಲಿ ಆಹುತಿಗಳು ಕೊಟ್ರೆ ದೇವತೆಗಳು ಸೇರ್ಬೇಕಲ್ಲ, ದೇವತೆಗಳು ನೋಡ್ತಿದ್ದಾರಂತೆ, ಬೃಹಸ್ಪತ್ಯಾಚಾರದ ಓಡುತ್ತಾರೆ. ಈತ ಇಂಥ ಯಜ್ಞ ಮಾಡುತ್ತಾ ಇದ್ದಾನೆ, ಈತ ಮನಸ್ಸಿನಿಂದ ಕೊಡುವ ಆಹುತಿಗಳೆಲ್ಲ ನಮ್ಮ ಹತ್ರ ಪ್ರತ್ಯಕ್ಷ ಆಗ್ತಾ ಇವೆ. ಏನು ಮಾಮೂಲು ಯಜ್ಞ ಮಾಡಿದರೆ ಎಂಥ ಆಹುತಿ ಪ್ರತ್ಯಕ್ಷ ಆಗಬೇಕು, ಅಂತ ಆಹುತಿಗಳು ನಮ್ಮ ಹತ್ರ ಬರ್ತಾ ಇವೆ. ತಗೋಬೇಕಾ ಬಿಡಬೇಕಾ ಅಂದ್ರೆ ಬೃಹಸ್ಪತ್ಯಾಚಾರ ಹೇಳ್ತಾರೆ. ಎಂಥ ಮಾತು ಹೇಳ್ತಾರೆ ಅಂದ್ರೆ, ಒಂದು ವೇಳೆ ನೀವು ತಗೊಳ್ಳೋದ್ರಲ್ಲಿ ತಡ ಮಾಡಿದರೆ ಇನ್ನೊಬ್ಬ ಇಂದ್ರನನ್ನ ದೇವತೆಗಳನ್ನ ಹುಟ್ಟಾಕ್ತಾನಾತ ಅಂದ್ಬಿಟ್ಟು ಅವಾಗೆಲ್ಲರೂ ಓಡಿ ಬರ್ತಾರೆ. ಆಹುತಿಗಳನ್ನು ಸ್ವೀಕಾರ ಮಾಡಿ ಆತನಿಗೆ ಸೋಮಯಾಗ ಮಾಡಿದ ಫಲ ಕೊಟ್ಟುಬಿಡ್ತಾರೆ, ಕೊಟ್ಟು ನೀರು ಸೃಷ್ಟಿ ಮಾಡಿ ಮೇಲೆ ತರ್ತಾರೆ. ಆತ ಕೇಳ್ತಾನೆ, ಯಾವ ಬಾವಿಯಲ್ಲಿ ನಾನು ಬಿದ್ದಿದ್ದೇನೋ ಈ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಸೋಮಯಾಗ ಮಾಡಿದ ಫಲ ಬರಲಿ ಅಂತ ಕೇಳಿದ್ದಕ್ಕೆ ತಥಾಸ್ತು ಅಂತಾರೆ. ಅದಕ್ಕೆ ಬಲರಾಮ ದೇವರು ಆ ತೀರ್ಥದಲ್ಲಿ ಅಷ್ಟು ಕಾಲ ವಾಸ ಮಾಡಿದ್ರು ಅಂತ ಆ ಕಥಾತ್ಪತ್ತು. ಒಟ್ಟಾರೆ ಎಲ್ಲಿ ಬಂತು, ಮನಸ್ಸಿನಲ್ಲಿ ಪದಾರ್ಥ ಕಲ್ಪನೆ ಮಾಡಿಕೊಟ್ರೆ ಸತ್ಯವಾಗಿ ಭಗವಂತನಿಗೆ ಸೇರುತ್ತೆ. ಇದನ್ನೇ ದಾಸರಾಯರು ಹೇಳುತ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ತಗೊಂತಾನೆ ಭಗವಂತ. ಅವಾಗಂದ್ರು ತಗೊಳ್ಳಿಕ್ಕೆ ಪದಾರ್ಥ ಎಲ್ಲಿರತ್ತಲ್ಲಿ, ಬರೇ ಮನಸ್ಸನ್ನೇ ಕಲ್ಪನೆ ಮಾಡಿದ್ದಲ್ಲ. ಅವಾಗ ಹೇಳ್ತಾರೆ, ಮನಸ್ಸಿನಲ್ಲಿ ನಮಗೆ ಸಂಸ್ಕಾರ ಇರುತ್ತೆ, ವಾಸನ ಅಂತ. ನಾವು ಮನಸ್ಸಿನಲ್ಲಿ ಪದಾರ್ಥ ಕಲ್ಪನೆ ಮಾಡಿದಾಗ ಆ ಪದಾರ್ಥ ಬರುತ್ತಲ್ಲ, ಅದು ಸತ್ಯವಾದ್ದೇ ಅಂತ ಹೇಳ್ತಾರೆ. ಹೊರಗಿನ ಪದಾರ್ಥದಂತೆ ಅಲ್ಲ ಅದು ಸತ್ಯವಾದ್ದೇ. ಅದಕ್ಕೆ ಒಂದು ವೇಳೆ ನಾವು ಮನಸ್ಸಲ್ಲಿ ಮಂಡಿಗೆ ಮಾಡಿದವು, ಕ್ಷಣದಲ್ಲಿ ಬರುತ್ತೆ ಮಂಡಿಗೆ, ಹೊರಗೆ ನೋಡಿರ್ಬೇಕಷ್ಟೆ. ಕ್ಷಣದಲ್ಲಿ ಮಂಡಿಗೆ ಬಂತು, ಹೊರಗೂ ಮಂಡಿಗೆ ಮಾಡಿದವು, ಎರಡನ್ನೂ ದೇವರಿಗೆ ನೈವೇದ್ಯ ಮಾಡಿದ್ರೆ ದೇವರನ್ನ ಕೇಳಿದ್ವು, ನಿಂಗೆ ಯಾವ ಮಂಡಿಗೆ ಬಂತು? ಎರಡು ಮಂಡಿಗೆ ಬಂತು. ಯಾಕೆ ಅಂದ್ರೆ ದೇವರ ಬಾಯಿಗೆ ಹೋಗೋದು ಯಾವುದು ಅಂದ್ರೆ ಈ ಮಂಡಿಗೆ ಒಳಗಿರುವ ಅವನ ರೂಪ ಅವನಿಗೆ ಹೋಗುತ್ತೆ. ಮನಸ್ಸಲ್ಲಿ ಮಂಡಿಗೆ ಮಾಡಿದ್ರು ಅಲ್ಲಿ ಭಗವದ್ ರೂಪ ಬರುತ್ತೆ, ಅದು ದೇವರಿಗೆ ಹೋಗುತ್ತೆ. ದೇವ ಅಂದ, ನನಗೆ ಎರಡು ಮಂಡಿಗೆ ಬಂತು, ನಾನು ಹಾಗೆ ಕೊಟ್ರೆ ನಿಮಗೆ ಒಂದೇ ಮಂಡಿಗೆ ಬರುತ್ತೆ, ಮನಸ್ಸಿನ ಮಂಡಿಗೆ ನಿಂಗೆ ಬರಲ್ಲ. ಅದಕ್ಕೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು, ಬಲುನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದುನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಂಥ ಮಹಾನುಭಾವರು, ಎಂಥ ಅನುಸಂಧಾನಗಳಿವೆ. ಈ ಮಹಾನುಭಾವರು ಹೇಳ್ತಾ ಇದ್ದಾರೆ, ಸ್ನಾನ ಮಾಡಿ 10,000 ಆಕಳನ್ನ ಮನಸ್ಸಲ್ಲೇ ಚಿಂತನೆ ಮಾಡಿದ್ದಾರೆ. ಅಲ್ಲ, ಆಕಳು ಬೇಕಾದ್ರೆ ಚಿಂತನೆ ಮಾಡಲಿ, ಬ್ರಾಹ್ಮಣರಲ್ಲಿಂದ ಬಂದರು, ಬ್ರಾಹ್ಮಣರು ಬೇರೆ ಬೇಕಾಗಿಲ್ಲ. ನಮ್ಮ ಶರೀರದಲ್ಲೇ 33 ಕೋಟಿ ಜನ ದೇವತೆಗಳು ಕೂತಿದ್ದಾರೆ, ಅವರಿಗೆ ದಾನ ಕೊಟ್ರೆ ಮುಗಿಯಿತು ಅಂದ್ರು. ಗೋದಾನ ಬಹಳ ಸುಲಭ ಗೊತ್ತಿದ್ದವರಿಗೆ. ಗೊತ್ತಿದ್ದವರಿಗೆ ಗೋದಾನ ಬಹಳ ಸುಲಭ, ಗೊತ್ತಿದ್ದವರಿಗೆ ತೀರ್ಥ ಸ್ನಾನ ಬಹಳ ಸುಲಭ. ಯಾಕೆ? ನಮ್ಮ ನಾಡಿಗಳಲ್ಲೇ ಎಲ್ಲಾ ತೀರ್ಥಗಳು ಹರಿಯುವಾಗ ಅಲ್ಲಿ ಸ್ನಾನ ಮಾಡುವ ರೀತಿ ಗೊತ್ತಿದ್ರೆ ನಿತ್ಯ ಎಲ್ಲಾ ತೀರ್ಥ ಸ್ನಾನ ನಮಗಾಗುತ್ತೆ. ಇದೆಲ್ಲ ಎಲ್ಲೋ ಇಲ್ಲ, ಭಾರತ ಭಾಗವತದಿಂದ ನಮಗೆ ಅನುಸಂಧಾನಗಳು ಬಂದದ್ದನ್ನ ತೆಗೆದು 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 ಕೊಡುತ್ತಾರೆ. ಅದಕ್ಕೆ ಚತುರ್ದಶಿಯಲ್ಲಿ ಏನು 14 ಪ್ರಕರಣಗಳಲ್ಲಿ ರಹಸ್ಯಗಳನ್ನು ಹೇಳುತ್ತಾರೆ. ಯದ್ಯಪಿ ಎಲ್ಲರೂ ಚತುರ್ದಶಿ ಇಟ್ಟುಕೊಂಡಾಗ ಅವರು ಹೇಳೋದೇನು ಗೊತ್ತಾ, ಎಲ್ಲರೂ ಇದೆಲ್ಲ ಉಪನಿಷತ್ತಿನ ರಹಸ್ಯಗಳು ಅಂತ ಹೇಳುತ್ತಾರೆ. ಆದರೆ ಕೊನೆಯಲ್ಲಿ ಅರಣ್ಯಕಾಚಾರ್ಯ ಹೇಳುತ್ತಾರೆ, ಭಾರತೇ ಅಂತ ಹೇಳುತ್ತಾರೆ, ಭಾರತದಲ್ಲಿ ನನಗೆ ಸಿಕ್ಕಿದ್ದನ್ನು ಹೇಳಿದ್ದೇನೆ ಅಂದ್ರು. ಇವರು ಉಪನಿಷತ್ತಿಗೆ ಹೋಗ್ತಾ ಇದ್ದಾರೆ, ಅವರು ಭಾರತದಲ್ಲಿ ಸಿಕ್ಕಿದ್ದನ್ನೇ ಚೆನ್ನಾಗಿ ಹೇಳಿಕೊಡ್ತಾರೆ. ಆ ರೀತಿಯಲ್ಲಿ ಆ ಅನುಸಂಧಾನದಿಂದ ದಾನವನ್ನ ಮಾಡಿದ ನಂತರ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಥೈನ ಮಸ್ತೌತು ಅವಧಾರ್ಯ ಪುರುಷಂ ಪರಂ ಮತಾಂಗ ಕೃತಧೀಹಿ ಕೃತಾಂಜಲಿಹಿ ಸ್ವರೋತಿಷಾ ಭಾರತ ಸೂಚಿಕಾ ಗೃಹಂ ವಿರೋಚಯಂತಂ ಗತಭೀಹಿ ಪ್ರಭಾವವಿತ್. ಇದು ಚೆನ್ನಾಗಿ ಹೇಳ್ತಾ ಇದ್ದಾರೆ ಭಗವಂತನ ನೋಡುತ್ತಾ ಇದ್ದಾರೆ. ಇದು ದೇವರೇ ಅಂತ ಅವಧಾರ್ಯ ಪುರುಷಂ, ಇವ ನನ್ನ ಹೃದಯದಲ್ಲಿರುವ ಸ್ವಾಮಿಯೇ ಎದುರಿಗೆ ಬಂದಿದ್ದಾನೆ ಅಂತ ಕನ್ಫರ್ಮ್ ಆಗ್ತಾ ಇದೆ ಅವರಿಗೆ. ಅಷ್ಟೇ ಅಲ್ಲ, ಮತಾಂಗ ತಲೆ ವಾಕ್ತಾ ಇದ್ದಾರೆ, ಕೃತಧೀಹಿ ಕೃತಾಂಜಲಿಹಿ ದೇವರಲ್ಲೇ ಮನಸ್ಸಿಟ್ಟಿದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಆ ಭಗವಂತ ಹೇಗಿದ್ದಾನೆ ಅಂತ ಹೇಳ್ತಾರೆ, ಸ್ವರೋತಿಷಾ ಸೂತಿಕಾ ಗೃಹಂ ವಿರೋಚಯಂತಂ. ಆ ಭಗವಂತನ ಹೊಳಪಿನಿಂದ ಇಡೀ ಮನೆಯೆಲ್ಲ ಹೊಳೆಯುತ್ತಾ ಇದೆ, ಆ ಹೆರಗೆ ಕೋಣೆಯೆಲ್ಲ ಹೊಳೆಯುತ್ತಾ ಇದೆ. ಅಂಥವನನ್ನ ಪ್ರಭಾವವಿತ್ ಅಸ್ತೌತ್, ಆ ದೇವರ ಪ್ರಭಾವವನ್ನ ತಿಳ್ಕೊಂಡು ಇವ ದೇವ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಸ್ತೋತ್ರ ಮಾಡಿದ. ಹೇಗೆ? ಗತಭೀಹಿ, ಭಯವಿಲ್ಲದೆ ಸ್ತೋತ್ರ ಮಾಡಿದ. ಇಲ್ಲಿ ಸುಂದರವಾಗಿ ಹೇಳ್ತಾ ಬರ್ತಾರೆ, ಇಬ್ಬರೇ ಇರೋದು ದೇವರು, ಈ ಇಬ್ಬರೇ ಇರೋದು, ಇಬ್ಬರು ಸ್ತೋತ್ರ ಮಾಡಿದ್ರು. ಈತ ಸ್ತೋತ್ರ ಮಾಡುವಾಗ ಭಯ ಇಲ್ಲ, ಯಾಕೆ ದೇವರು ಒಂದು ಎಚ್ಚರ ಬಂದಿದೆ. ಅಲ್ಲಯ್ಯ, ದೇವರು ಆದ್ರೂ ಕೂಡ ನಾ ಸ್ತೋತ್ರ ಮಾಡಿಬಿಟ್ರೆ, ಒಂದು ವೇಳೆ ಕಂಸ ಬಂದು ಕೊಂದು ಬಿಟ್ರೆ ಗತಿ ಏನು ಅಂತ ಭಯ ವಸುದೇವನಿಗೆ ಆಗಿಲ್ಲ. ಯಾಕೆ? ದೇವರು ಅಂತ ಗೊತ್ತು. ಈ ದೇವರು ಇಟ್ಟುಕೊಂಡ ಕಾಲಕ್ಕೆ ನಾನು ಹೇಳಿದ ಅವನಿಗೂ ಕೆಡಿಸಲ್ಲ, ಅವನಿಗೆ ಒಂದು ಏನು ಮಾಡಿಕೊಳ್ಳಿಕ್ಕಾಗಲ್ಲ ಇವನನ್ನ ಅಂತ ಧೈರ್ಯದಿಂದ ಸ್ತೋತ್ರ ಮಾಡಿದ. ಆದರೆ ಹೇಳ್ತಾ ಇದ್ದಾರೆ, ದೇವಕಿ ದೇವಿ ಸ್ತೋತ್ರ ಮಾಡುತ್ತಾಳೆ, ಕಂಸಾತ್ ಭೀತಾ ಶುಚಿಸ್ಮಿತ ಅಂತ ಹೇಳ್ತಾರೆ. ಆ ಕಂಸನೇ ಹೆದರ್ಕೊಂಡಂತೆ, ದೇವರು ಸ್ತೋತ್ರ ಮಾಡ್ತಾ ಇದ್ದಾಳೆ, ಎಲ್ಲಿ ಕೇಳಿಸತ್ತೋ ಅವನು ಬರ್ತಾನೋ ಅಂತ ಹೆದರುತ್ತಾ ಸ್ತೋತ್ರ ಮಾಡಿದ್ಲಂತೆ. ಅದಕ್ಕೆ ಹೇಳ್ತಾರೆ, ಒಬ್ಬನೇ ಸ್ವಾಮಿ ಎರಡು ಜೀವಿಗಳಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಒಂದೇ ಕಾಲಕ್ಕೆ ಆಕೆಗೆ ಭಯ ಹುಟ್ಟಾಕಿದ, ಈಗ ಇವನಿಗೆ ಈತನಿಗೆ ಭಯ ಇಲ್ಲದೆ ಮಾಡಿದ. ಇದು ಭಾಗವತ ಅಂತ ಹೇಳ್ತಾರೆ. ಅದಕ್ಕೆ ಭಾಗವತ ಭಾರತ ಪುರಾಣಗಳ ರೂಪಕರುಣದಲ್ಲಿ ಅಂತ ಹೇಳಿಲ್ಲ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪಕರುಣದಲ್ಲಿ. ಏನದು? ಒಬ್ಬನೇ ಸ್ವಾಮಿ ಒಂದೇ ಕ್ಷಣದಲ್ಲಿ ಅವರಿಗೆ ಭಯ ಹುಟ್ಟಾಕ್ತಾನೆ, ಇನ್ನೊಬ್ಬರು ಪ್ರಶಾಂತ ಕೂತಿರ್ತಾನೆ. ಅವ್ರು ನೋಡಿದ್ರೆ ಏನ್ ರೀ ಹೀಗಾಗುತ್ತೆ ಹಾಗಾಗುತ್ತೆ ಹೀಗ ಹಾಗೆ ಹೀಗೆ ಟೆನ್ಷನ್ ಪಡ್ತಿರ್ತಾರೆ. ಈತ ನೋಡಿದ್ರೆ ಪ್ರಶಾಂತ ಕೂತಿರ್ತಾರೆ, ಟಿವಿ ನೋಡ್ತಾ ಕೂತಿರ್ತಾರೆ. ಯಾಕಪ್ಪ ಅಂದ್ರೆ ಈತನಿಗೆ ಭಯ ಹುಟ್ಟಾಕಿಲ್ಲ ಸ್ವಾಮಿ, ಆಕೆಗೆ ಹುಟ್ಟಾಕಿದ. ಈತನಿಗೆ ಹುಟ್ಟಾಕಿದಾಗ ಆಕೆ ಸಂತೋಷವಾಗಿರ್ತಾಳೆ, ಯಾಕಂದ್ರೆ ಅವರವರ ಜೀವನ ತಕ್ಕಂತೆ ಸ್ವಾಮಿ ಹುಟ್ಟಾಕಿದ್ರೆ ಬರುತ್ತಷ್ಟೇ ಹೊರತು ಇಬ್ರು ಅಂತ ಇರ್ತಾರೆ. ನಂದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ನೋಡಿ ಪ್ರಶಾಂತ ಕೂತಿದ್ದೀರಾ ಅಂತ ಅವರಂತ ಇರ್ತಾರೆ. ಹೌದಾ? ಈ ರೀತಿಯಾಗಿ ವಾತಾವರಣ ಬರುತ್ತೆ. ಒಬ್ಬನೇ ಸ್ವಾಮಿ ಇಬ್ಬರಲ್ಲೂ ಬೇರೆ 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 ಪ್ರವೃತ್ತಿಯನ್ನು ಹುಟ್ಟಾಕ್ತಾ ಇರ್ತಾರೆ. ಅದೇ ಭಾಗವತ, ಹೊರಗೂ ಒಳಗೂ ಒಂದೇ. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲ ಅನುಭವಾನಂದ ಸ್ವರೂಪ ಸರ್ವ ಬುದ್ಧಿದೃಕ್. ಚೆನ್ನಾಗಿ ಹೇಳ್ತಾರೆ, ಹೇ ಸ್ವಾಮಿ ನೀನು ಸಾಕ್ಷಾತ್ ಪುರುಷ. ಪುರುಷ ಅಂದ್ರೆ ಯಾರು ಅಂದ್ರೆ ಈ ಪ್ರಕೃತಿ, ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀ ದೇವಿ, ಆಕೆಯ ಟಾಪ್ ಮೋಸ್ಟ್ ಪಿಚ್ ನಮ್ಮಲ್ಲಿ ಅಂದ್ರೆ ಜೀವರಾಶಿಗಳಿಗೆ ವಿಲಕ್ಷಣವಾಗಿ, ಬ್ರಹ್ಮಾದಿ ದೇವತೆಗಳಿಗಿಂತ ವಿಲಕ್ಷಣರಾಗಿ, ಇಡೀ ಜಗತ್ತನ್ನ ನೋಟದಿಂದಲೇನೆ ಹೋಳಂತೆ ಒಡೆದು ಬಿಟ್ಟು ಮತ್ತು ಸೃಷ್ಟಿ ಮಾಡಿ ಪಾರಣೆ ಮಾಡುವ ತಾಕತ್ತು ಆ ಹೆಣ್ಣು ಮಗಳಿಗಿದೆ. ಯಾರು? ಲಕ್ಷ್ಮೀದೇವಿಗೆ. ಅಂಥ ಶಕ್ತಿ, ಆಕೆಯನ್ನು ನಿಯಮನ ಮಾಡುವವ ಈತ ಭಗವಂತ. ನೀನು ಹೌದಯ್ಯ, ಅಷ್ಟೇ ಅಲ್ಲ, ನೀನೆಂಥವ ಹೇಳ್ತಾರೆ, ಕೇವಲ ಅನುಭವ ಆನಂದ ಸ್ವರೂಪ ಭಗವಂತನ ವರ್ಣನೆ ಮಾಡುತ್ತಾರೆ. ಆನಂದ ಸ್ವರೂಪ ಅಂತ ಹೇಳಬಹುದಾಗಿತ್ತು. ಆನಂದ ಸ್ವರೂಪ ಅಂದ್ರೆ ಜೀವರಾಶಿಗಳು ಕೂಡ ಸ್ವರೂಪದಲ್ಲಿ ಆನಂದವೇ ಇದೆ. ಆನಂದ ಸ್ವರೂಪರೇ ಇವರೆಲ್ಲ. ಅದಕ್ಕಂದ್ರು ಅನುಭವ ಆನಂದ ಸ್ವರೂಪ ಅಂದ್ರು. ಜೀವರಾಶಿಗಳಿದ್ದಾರೆ, ನಾವಿದ್ದೇವೆ, ನಮ್ಮ ಸ್ವರೂಪದಲ್ಲಿರುವ ಆನಂದ ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ, ದೇವರಿಗೆ ಅನುಭವ ಬರುತ್ತೆ. ಅದಕ್ಕಂದ್ರೂ ಮೋಕ್ಷದಲ್ಲಿರುವ ಜೀವರಾಶಿಗಳಿಗೆ ಅನುಭವ ಬರ್ತಾ ಇದೆಯೋ ಇಲ್ವೋ? ಆನಂದ ಬರ್ತಾ ಇದೆ. ಹಾಗಾದ್ರೆ ಅವರು ಅನುಭವ ಆನಂದ ಸ್ವರೂಪರಾದರಲ್ಲ, ಅವಾಗ ಕೇವಲ ಅಂತ ಶಬ್ದ ಆಗ್ತಾರೆ. ಅಂದರೆ ಮೋಕ್ಷದಲ್ಲಿರುವ ಜೀವರಾಶಿಗಳಿಗೂ ಕೂಡ ಆ ಸ್ವರೂಪದಲ್ಲಿರುವ ಆನಂದ ದೇವರು ಕೊಟ್ಟರೆ ಬರುತ್ತೆ, ಮೋಕ್ಷಕ್ಕೆ ಹೋದರೂ ಸ್ವತಂತ್ರವಾಗಿ ಆನಂದ ಪಡುವ ತಾಕತ್ತವರಿಗಿಲ್ಲ. ಅಂಥ ಸ್ವತಂತ್ರನಾದ ಆನಂದ ರೂಪಿಯಾದ ನಿನಗೆ ನಮಸ್ಕಾರ. ಅವಾಗ ನನ್ನ ಮಾತು ಹೇಳುತ್ತಾರೆ, ಸರ್ವ ಬುದ್ಧಿ ದೃಕ್, ಎಲ್ಲರ ಒಳಗಿದ್ದು ಅವರ ಬುದ್ಧಿ ಒಳಗಿದ್ದು ಏನಿದೆ ಅಂತ ತಿಳ್ಕೊಂಡವ ನೀನಯ್ಯ. ಅವಾಗ ದೇವರನ್ನು ನಾವು ಸ್ತೋತ್ರ ಮಾಡಿ ಅಥವಾ ದೇವರ ಮುಂದೆ ಏನಾದರೂ ಕೇಳ್ಕೊಳ್ಳೋ ಕಾಲಕ್ಕೆ ನಾನು ಹಿಂಗೆ ಕೇಳಲ್ಲ, ಹಾಗೆ ಕೇಳಲ್ಲ, ಹೀಗೆ ನೋಡಲ, ಹಾಗೆ ನೋಡಲ, ಏನ್ ಕೇಳಲಿ ಅಂದ್ರೆ ನಮ್ಮ ತಲೆಯಲ್ಲಿ ಏನಿದೆ ಎಲ್ಲ ಅವನಿಗೆ ಗೊತ್ತು, ನಮಗೇನು ಬೇಕೋ ಅವನಿಗೆ ಗೊತ್ತು. ಅದಕ್ಕೆ ದೇವರಲ್ಲಿ ಏನು ಕೇಳಬೇಕು ಅಂದ್ರೆ, ಅಯ್ಯ ನಿನಗೆ ಎಲ್ಲ ಗೊತ್ತು, ನನಗೇನು ಬೇಕೋ ನಿನಗೆ ಗೊತ್ತು, ನನಗೇನು ಬೇಕೋ ನನಗೇ ಗೊತ್ತಿಲ್ಲ, ಆದ್ದರಿಂದ ನನಗೆ ಏನು ಕೊಟ್ಟರೆ ಒಳ್ಳೇದಾಗುತ್ತೋ ಅದು ಕೊಡು ಹರಿಯೇ ಅಂತ ದೇವರಲ್ಲಿ ಪ್ರಾರ್ಥನೆ ಬಹಳ ಒಳ್ಳೆಯದು ಅಂದ್ರು. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ ತುಂಬಾ ಭಗವಂತನನ್ನ, ಅಂದ್ರೆ ಸೃಷ್ಟಿ ಎಲ್ಲಿ ಈ ಭಾಗವತದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಏನು ಸ್ತೋತ್ರ ಬರುತ್ತೆ, ಪ್ರತಿಯೊಬ್ಬರ ಬಾಯಿಯಿಂದ ಸೃಷ್ಟಿ ಶುರು ಮಾಡುತ್ತಾರೆ, ಸೃಷ್ಟಿಕಾಲದ ಭಗವಂತನ ಚಿಂತನೆ ಮಾಡುತ್ತಾರೆ, ಅವನೇ ಸ್ಥಿತಿಕಾಲದಲ್ಲಿ ನಮ್ಮ ಹೃದಯದಲ್ಲಿದ್ದಾನೆ. ಆ ಸ್ತೋತ್ರದ ಕ್ರಮವನ್ನೇ ಆ ರೀತಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದೇವಕೀ ದೇವಿ ಸ್ತೋತ್ರ ಮಾಡುತ್ತಾ ಇದ್ದಾಳೆ, ಹೇ ಸ್ವಾಮಿ ನಿನಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ ಹೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ತ್ವಮೇವ ಪೂರ್ವ ಸರ್ಗೇ ಭೂಹು ಪೃಷ್ಣಿ ಸ್ವಯಂಭುವಿ ಸತಿ ಪದಾಯಂ ಸುತಪ ನಾಮ ಪ್ರಜಾಪತಿ ರಕಲ್ಮಷಃ. ಹಿಂದೆ ನೀನು ಪೃಷ್ಣಿ ಅಂತ ಹಿಂದಿನ ಕಲ್ಪದಲ್ಲಿ ವಿಶೇಷವಾಗಿ ತಪಸ್ಸನ್ನು ಮಾಡಿದ್ಯಾ, ಹಾಗೆ ಈತ ಸುತಪ ಎಂಬ ವಿಶೇಷವಾದ ಕಲ್ಮಷರಹಿತನಾದ ಪ್ರಜಾಪತಿಯಾಗಿದ್ದ. ನೀವಿಬ್ಬರು ವಿಶೇಷವಾಗಿ ಬ್ರಹ್ಮದೇವರ ಆಜ್ಞೆಯಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ತೇ ಪರಮಂ ತಪ, ಒಳ್ಳೆ ತಪಸ್ಸನ್ನ ಮಾಡಿದ್ದೀರಿ. ತಪಸ್ಸು ಅಂದ್ರೆ ಏನು ಅಂತ ಹೇಳ್ತಾರೆ, ತಪಸ್ಸು ಅಂದ್ರೆ ಏನು ಹೇಳ್ತಾರೆ, ವರ್ಷ ವಾತ ಆತಪ ಹಿಮ ಘರ್ಮ ಕಾಲ ಗುಣಾನ್ ಅನುಸಹ ಮಾನವ್. ಅದನ್ನ ದಾಸರು ಒಂದು ಮಾತು ಹೇಳ್ತಾರೆ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ದಿನ ದಿನದಿ ಮಾಡುವ ಸಾಧನವೇ ಸಾಧನವು ಅಂತ ಹೇಳ್ತಾರೆ. ನಾವು ಸ್ವಲ್ಪ ವ್ಯತ್ಯಾಸ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಅಂತಲ್ಲದೆ ನಿಂದಿಸುತ ದಿನ ದಿನದಿ. ಅಪ್ಪ ಈ ಮಳೆ ಬಂತು, ಹಾಳಾದ ಮಳೆ ಬಂತು, ಎಲ್ಲ ಬಟ್ಟೆ ಒಣಗ್ತಾ ಇಲ್ಲ, ಅದು ಒಣಗ್ತಾ ಇಲ್ಲ, ಹೊರಗೆ ಹೋಗ್ಲಿಕ್ಕಾಗಿಲ್ಲ, ಬೈಯೋದೇ ಬೈಯೋದು, ಬಿಸಿಲು ಬಂದ್ರೆ ಬೈಯೋದು, ಮಳೆ ಬಂದ್ರು ಬೈಯೋದು, ಏನು ಚಳಿ ಬಂದ್ರೆ ಇನ್ನೂ ಬೈಯೋದು ಬೆಂಗಳೂರಲ್ಲಿ ಹೋಗ್ತಾನೆ. ಅದಕ್ಕಂದ್ರು ದೇವರು ಕಾಲ ಕಾಲಕ್ಕೆ ಕೊಟ್ಟ ಅಂತ ಅದರ ಕಡೆಗೆ ಚಕಾರ ಎತ್ತದೆ ಸ್ವಾಮಿಯ ಅನುಗ್ರಹ ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ತಪಸ್ಸು, ಭಗವಂತ ಪ್ರೀತನಾಗ್ತಾನಂತೆ ಅದು ಹೇಳ್ತಾರೆ. ಆ ರೀತಿಯಲ್ಲಿ ಕಾಲ ಗುಣಾನ್ ಅನುಸಹ ಮಾನವ್, ಆಯಾ ಕಾಲದ ಅವರೇನು ಕಾಡಲ್ಲಿ ಕೂತಿದ್ದಾರೆ, ಕಾಡಲ್ಲಿ ಕೂತ ನಾವೇನ ಮನೆ ಕೂತಿದ್ದೀವಿ, ಕಾಡಲ್ಲಿ ಕೂತಾಗ ಮಳೆ ಬಿದ್ದರೂ ಗಾಳಿ ಬಿದ್ದರೂ ಬಂದರು ವಿಶೇಷವಾದ ಏನು ಚಳಿ ಬಂದರು ಬಿಸಿಲು ಬಂದರು ತಡಕೋಬೇಕು ತಪಸ್ಸು ಕಾಲದಲ್ಲಿ. ಅಂತಹ ಕಾಲಕ್ಕೆ ತಡಕೊಂಡು ಸ್ವಾಮಿಯ ಪೂಜಾ ಅಂತ ಮಾಡುತ್ತಾ ಇದ್ದಾರೆ. ಶ್ವಾಸ ರೋಧ ವಿನಿರ್ಧೂತ ಮನೋಮಲು ಪ್ರಾಣಾಯಾಮದಿಂದ ಎಲ್ಲ ಮನಸ್ಸಿನ ಕಲ್ಮಶ ಕಳಕೊಂಡು ಸಂತೋಷವಾಗಿ ನನ್ನ ತಪಸ್ಸು ಮಾಡಿದ್ದೀರಾ, ನಿಮಗೆ ನಾನು ದರ್ಶನ ಕೊಟ್ಟೆ. ಅವಾಗ ನೀವೇನು ವರ ಕೇಳಿದ್ದೀರಾ, ಮಾದೃಶೋ ವಾಮ್ ಋತಸ್ಸುತಃ, ನಿನ್ನಂಥ ಮಗ ಬೇಕಯ್ಯ ಅಂತ ನೀವು ಕೇಳಿದ್ದಕ್ಕೆ ನಾನೇ ನಿಮ್ಮ ಮಗನಾಗಿ ಬಂದಿದ್ದೆ. ನಂತರ ನಾನೇ ನಿಮಗೆ ಅದಿತಿ ಕಶ್ಯಪರಾಗಿ ನೀವು ಬಂದಾಗ ವಾಮನನಾಗಿ ಬಂದಿದ್ದೆ. ಈಗ ಮತ್ತೂ ನಿಮಗೆ ಬರ್ತಾ ಇದ್ದೇನೆ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಜ್ಞನ್ನ ಸ್ಮರಣಾಯವೇ. ವಿಶೇಷವಾಗಿ ನಿಮಗೆ ಹಿಂದಿನ ಜನ್ಮದಲ್ಲಿ ಯಾವ ರೂಪದಿಂದ ದರ್ಶನ ಕೊಟ್ಟಿದ್ದೇನೋ ಅದೇ ರೂಪದಿಂದ ನಿಮಗೆ ಈಗ ದರ್ಶನ ಕೊಟ್ಟಿದ್ದೇನೆ, ನಾನೇ ಬಂದಿದ್ದೇನೆ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ಯುವಾಂ ಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ್ ಚಿಂತೆಯಂತೌ ಕೃತಸ್ನೇಹೌ ಯಾಸ್ಯೇಥೆ ಮದ್ಗತಿಂ ಪರಾಂ. ನಿಮಗೆ ಈ ಜನ್ಮದಲ್ಲಿ ನನ್ನನ್ನು ನೋಡಿದಾಗೆಲ್ಲ ಒಂದು ಸಲ ದೇವರು ಅಂತ ಬರುತ್ತೆ, ಒಂದು ಸಲ ಮಗ ಅಂತಾನೆ ಬರುತ್ತೆ. ಅಲ್ಲ ಯಾನಿ ದೇವರಾದಾಗ ನಮ್ ಸದಾ ದೇವರನ್ನು ಚಿಂತನೆ ಕೊಡು. ಇಲ್ಲ ಅಂದ್ರೆ ಯಾಕೆ, ನಿಮಗೆ ಕರ್ಮಾನುಸಾರ ಈ ಜನ್ಮದಲ್ಲಿ ಮಗ 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 ಅಂತಾನೆ ಆಗಾಗ ದೇವರು 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 ಬಂದ್ ಹೋಗ್ತಾ ಇರತ್ತೆ. ಅದೇ ದೇವಕಿ ದೇವಿ ಯಶೋದಾ ದೇವಿ, ವಿಶೇಷವಾಗಿ ದೇವಕಿ ದೇವಿ ಆಗ್ಲಿ ಯಶೋದಾ ದೇವಿ ಆಗ್ಲಿ, ದೇವರು ನೋಡಿದಾಗ ಬಾಯಿಯಲ್ಲಿ ನೋಡಿದ್ರೆ ಎಲ್ಲ ಜಗತ್ತೆಲ್ಲ ಕಾಣಿಸ್ತು. ಬಾಯಿ ಆ ಕಳಿಸಿದ್ರೆ ನೋಡಿದ್ರೆ ಅಪ್ಪಾ ದೇವರು ಅಂಬುದ್ರೊಡೆ ಬಾಯಿ ಮುಚ್ಚಿದ ನಟ್ಟ ನಕ್ಕುಳ್ಳ ಯೋ ಮಗ ಅಂತ ಹೊತ್ಕೊಂಡು ಹೋಗ್ತು ಕೃಷ್ಣನನ್ನ. ಆ ರೀತಿಯಾಗಿ ಒಂದು ಕ್ಷಣ ಜ್ಞಾನ ಕೊಡುತ್ತಾನೆ, ಒಂದು ಕ್ಷಣ ಜ್ಞಾನ ತೆಗೆದು ಬಿಡುತ್ತಾನೆ. ಆ ತರ ಅವರಿಗೆ ಭಗವಂತ ಅನುಗ್ರಹ ಮಾಡತ, ಸರಿ ಹೇಳತ. ಭಗವಂತ ಸುಮ್ಮನಾದ ಚಿಕ್ಕ ಮಗುವಾಗ್ತಾ ಇದ್ದಾನೆ. ಸದ್ಯೋ ಬಹುವ ಪ್ರಾಕೃತ ಶಿಶು, ಚಿಕ್ಕ ಮಗುವಾಗಿ ಅಲ್ಲೇ ಮಲಗ್ತಾ ಇದ್ದಾನೆ. ಅಂಥ ಇಷ್ಟರವರೆಗೆ ಬೇಕಾಗಿದ್ದು ವಿಸ್ತಾರ ಬೇಕಾಗಿತ್ತು. ಕೃಷ್ಣ ಹುಟ್ಟಬೇಕಾಗಿತ್ತು, ಹುಟ್ಟಿದ ಮೇಲೆ ಅವನ ಸ್ತೋತ್ರ ಬೇಕಾಗಿತ್ತು, ಸ್ತೋತ್ರ ಆದ ಮೇಲೆ ಇನ್ನು ದಶಮ ಸ್ಕಂದ ವಿಸ್ತಾರವಾಗಿ ಶುರುವಾಗುತ್ತೆ. ಎಷ್ಟು ಅಂದ್ರೆ ದೊಡ್ಡದು ಎಷ್ಟು, ಪೂರ್ವಸ್ಕಂದದಲ್ಲಿ ಇನ್ನ ಸ್ವಲ್ಪ ಹೆಜ್ಜೆ ನಾವಿಟ್ಟದ್ದು. ಪೂರ್ವಸ್ಕಂದ ನಂತರ ಉತ್ತರ ಸ್ಕಂದ, ಉತ್ತರಾರ್ಧ ಪೂರ್ವಾರ್ಧ ಉತ್ತರಾರ್ಧ ಅಂತ ಎರಡು ದೊಡ್ಡದಿದೆ. ಅದನ್ನ ವಿಸ್ತಾರವಾಗಿ ಇನ್ನೊಮ್ಮೆ ಮಸ್ತು ಮತ್ತು ಚೆನ್ನಾಗಿ ಕೇಳೋಣ. ಆದರೆ ಇವತ್ತಿನ ಮುಗಿತಾ ಬಂತು, ನಾಳೆ ಒಂದು ದಿವಸ ಇದೆ ಅಲ್ವಾ, ಆದ್ದರಿಂದ ನಾಳೆ ಒಂದು ದಿವಸದಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟು ಹೊತ್ತಿನಲ್ಲಿ ಎರಡು ಪೂರ್ವಾರ್ಧ ಉತ್ತರಾರ್ಧ ಎರಡನ್ನು ಚುಟುಕಾಗಿ, ಅಂದರೆ ಇದು ಎಷ್ಟು ವಿಸ್ತಾರ ಆಗಿ ನೋಡಿದವೋ ಅದು ಅಷ್ಟು ಫಾಸ್ಟ್ ಆಗಿ ಎಲ್ಲವನ್ನು ನೋಡಿ ದಶಮಸ್ಕಂದ ಪೂರ್ಣವಾಗಿ ನಾಳೆ ನೋಡಿದ್ವಿ. ನೋಡಿ ಬೆಳಿಗ್ಗೆ ಶ್ರೀಕೃಷ್ಣ ನಮಸ್ಕಾರ. ನಾಳೆ ಸ್ವಲ್ಪ ಜಾಸ್ತಿಯೇ ಹೇಳ.